ಮನಸ್ಸ ನಿಗ್ರಹ ಮಾಡೋದು ಪ್ರೈಮರಿ, ಅದಕ್ಕೆ ಚಾಪಲ ಚಂಚಲೋ ಅಸ್ಥಿರ ಇತ್ಯಾನ ಚಪಲ ಚಂಚಲ ಅಸ್ಥಿರ ಅಚಾಪಲ ಸ್ಥಿರ. ರಾಗ ಅಂದ್ರೆ ಆಸಕ್ತಿ, ವಿಷಯಗಳಲ್ಲಿ ಆಸಕ್ತಿ ಬರೋದಕ್ಕೆ ಲೌಲ್ಯ ಅಂತಾರೆ. ಆಸಕ್ತಿ ಇಲ್ಲದಿರಬೇಕೆ ಅಲೌಲ್ಯ, ಅದು ಅಲೋಲುತ್ವ ಅಂದ್ರೆ ಅದೇನೆ. ಪೈಶುನಾಭಾವೋ ಅಪೈಶುನಂ ಪೈಶುನಂಚ ಪರಸ್ಯ ಅಪರಾಧ ವಚನಂ ಇತಿ ತದಸತ್. ಕೆಲವರು ಅಪಾರ್ಥ ಮಾಡಿದ್ದಾರೆ ಇದಕ್ಕೆ. ಪೈಶುನ ಅಭಾವೋ ಅಪೈಶುನಂ, ಪೈಶುನವಿಲ್ಲದಿರಬೇಕೆ ಅಪೈಶುನ, ಅದು ಸರಿಯ. ಪೈಶುನ ಅಂದ್ರೆ ಏನು ಅಂದ್ರೆ ಪರಸ್ಯ ಅಪರಾಧ ವಚನಂ, ಇನ್ನೊಬ್ಬನ ತಪ್ಪನ್ನ ಹೇಳೋದು ಅಂತ ಅಷ್ಟೇ ಇದೆ. ತಪ್ಪನ್ನ ಹೇಳೋದು ಅಂತ ಅಷ್ಟೇ ಹೇಳೋದಾದ್ರೆ ತಪ್ಪನ್ನು ಹೇಳಬಾರದು ಅಂತ ಆಗಿಬಿಡುತ್ತೆ. ಆ ಅರ್ಥ ಅಲ್ಲ, ದುರುದ್ದೇಶದಿಂದ ತಪ್ಪನ್ನು ಹೇಳಿ ಅವನು ಹಾಳು ಮಾಡೋದಕ್ಕೆ ಏನಂತ ಕರೀತಾರೆ, ಪೈಶುನ್ಯ ಅಂತ ಕರೀತಾರೆ. ಹೊರತು ಬರೀ ತಪ್ಪು ಹೇಳೋದು ಪೈಶುನ್ಯ ಅಲ್ಲ. ವಿಶಿಷ್ಯಾದಿ ದೋಷಾನುವಾದಸ್ಯ ಶಿಕ್ಷಾರ್ಥಸ್ಯಾಪಿ ತತ್ವ ಪ್ರಾಪ್ತೇ ರೀತಿ ಆಶಯೇನಾಹ ಪೈಶುನ್ಯ. ಟೀಕಾರ ಸ್ಪಷ್ಟ ಬರೆದುಬಿಟ್ರು, ಶಿಷ್ಯಾದಿ ದೋಷ ಅನುವಾದಸ್ಯ ಶಿಕ್ಷಾರ್ಥಸ್ಯಾಪಿ. ಶಿಷ್ಯರು ತಪ್ಪು ಮಾಡ್ತಾರೆ, ಗುರುಗಳು ತಿಂತಾರೆ, ಅದು ಕೂಡ ಪೈಶುನ್ಯ ಅಂದ್ರೆ ಗತಿ ಏನಾಗ್ಬೇಕು? ಅದು ಪಾಠ ಪ್ರವಾಸ ನಿಂತೋಗ್ಬಿಡುತ್ತೆ ಅಷ್ಟೇ, ಅದಕ್ಕೆ ಅರ್ಥ ಮಾಡಬಾರದು. ತತ್ವ ಪ್ರಾಪ್ತಿ, ತತ್ವ ಪ್ರಾಪ್ತಿ ಅಂದ್ರೆ ಪೈಶುನತ್ವ ಪ್ರಾಪ್ತಿ ಅಂತ ಅರ್ಥ. ಇತ್ಯ ತತ್ವ ಅಂದ್ರೆ ಈ ತತ್ವ ಅಲ್ಲ, ಪೈಶುನ ತಸ್ಯ ಭಾವ ತತ್ವ. ಇತ್ಯಾಶಯೇನಾಹ ಪೈಶುನಮಿತಿ ರಾಜಾದೇಹೇ ತಚ್ಛ್ರಾವಣಂ. ರಾಜಾದೇಹೇ ತತ್ ಶ್ರಾವಣಂ, ಇದೇ ಶ್ರಾವಣ ಮಾಸ ಬಂತು ಅಂತ ತಿಳ್ಕೋಬಾರ್ದು. ರಾಜ ತತ್ ಶ್ರಾವಣಂ ಕೇಳಿಸೋದು, ಶ್ರವಣ ಕೇಳೋದು, ಶ್ರಾವಣ ಕೇಳಿಸೋದು. ರಾಜಾದೇಹ ರಾಬರ್ ಕಿವಿ ಬಿಡಿಸೋದು ಅಂತ ಅರ್ಥ. ರಾಜಾದಿಗಳ ಕಿವಿಗೆ ಅವರ ದೋಷ ವಿಚಾರವನ್ನು ತಿಳಿಸಾಕೋದು. ಪರೋಪದ್ರವ್ಯ ನಿಮಿತ್ತ ಇತಿ ದೋಷ ಬಂದು ಬಂತಲ್ಲ, ಆ ಲೋಕಾಯುಕ್ತ ಮಾಡ್ಲಕ್ಕೆ ಹೋದಾಗೆಲ್ಲ ಅವ್ರು ಕೇಸ್ ಹಾಕೋದು, ಅವನ್ನೆಲ್ಲ ತೆಗೆದಾಕೋದು, ಮತ್ತೆ ಇನ್ನೂ ಸೆಟ್ಲ್ ಆಗ್ತಾನೆ ಇಲ್ಲ. ಯಾವಂದವರು ಯಾರು ಸಿಕ್ಕಾಕೊಂಡಿರ್ತಾನೆ ಅದರಲ್ಲಿ. ದುರುದ್ದೇಶ ಸದುದ್ದೇಶ, ದುರುದ್ದೇಶ ಇದ್ದವರು ಇದ್ದಾರೆ, ಸದುದ್ದೇಶನೂ ಇದೆ ಅದರಲ್ಲಿ. ಅಯೋಗ್ಯರಾಗಬಾರ್ದಂಬುದು ಸದುದ್ದೇಶನೇ, ಅವನಿಗೆ ಸಿಗುತ್ತಲ್ಲ ಸಿಗಬಾರದು ಅಷ್ಟು ಮಾಡಿದ್ರೆ ಅದು ದೋಷ. ಅದು ಉದ್ದೇಶ ಅವ್ರ ತತ್ವ ಅಲ್ಲ, ಅವನಿಗೆ ಕೆಲಸ ಸಿಗಬಾರದು ಅಂತ ಅಷ್ಟೇ, ಅದು ಒಳ್ಳೇದಲ್ಲ. ಒಂದೇ ಕೆಲಸ ಮಾಡಿದರೂ ಕೂಡ ಮನೋಭಾವನೆ ಡಿಫ್ರೆಂಟ್ ಆಗುತ್ತೆ. ಪಾಂಡವರು ಯುದ್ಧ ಮಾಡಿದ್ರು, ಕೌರವರು ಯುದ್ಧ ಮಾಡಿದರು, ನಮ್ಮ ಯುದ್ಧ ಯುದ್ಧ ನೋಡಿದ್ರೆ ಒಂದೇ ಇದರಲ್ಲಿ ಹೇಗಿದೆಯೋ ಹಾಗೆ. ಒಂದೇ ವಿಷಯವನ್ನು ಹೇಳೋದ್ರೊಳಗೆ ಯಾವ ಉದ್ದೇಶದಿಂದ ಹೇಳ್ತಾರೆ, ಅದು ಲೋಕ ಕಲ್ಯಾಣಕ್ಕೆ ಹೇಳ್ತಾರೋ ಅಥವಾ ಸ್ವಾರ್ಥಕ್ಕೆ ಹೇಳ್ತಾರೋ ಅನ್ನೋದ್ರ ಮೇಲೆ ಅದು ಗುಣ ದೋಷ ಅಂತ ತೀರ್ಮಾನ ಆಗ್ಬಿಡುತ್ತೆ. ವಿಕರ್ಣ ಏನು ಮಾಡಿದ, ಅವನು ಜೋರಾಗಿ ಹೇಳ್ದ, ಓ ಭಾರಿ ತಪ್ಪು ಅಂತ ಹೇಳಿಬಿಟ್ಟ. ದ್ರೌಪದಿ ಜೋದಿನಲ್ಲಿ ಸೋತಿದ್ದನ್ನ ತಪ್ಪು ಅಂತ ವಿದುರ ಹೇಳಿ ದ್ರೌಪದಿ ಆಗ್ರಹ ಮಾಡ್ತಿದ್ದ, ವಿಕರ್ಣ ಎದ್ದು ಹೌದು ಭಾರಿ ಅನ್ಯಾಯ ಅಂತ ಹೇಳಿಬಿಟ್ಟ. ತಕ್ಷಣ ಕರ್ಣ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೊಡು ಅಂತ ಕೂತ್ಬಿಟ್ಟ. ತಕ್ಷಣ ವಿದುರ ಕೊಡ್ಲಿಲ್ಲ, ಇದು ತಪ್ಪಂದ್ರೆ ತಪ್ಪೇನೆ, ಅವನೇನು ಬೇಕು ನಾನು ಭಾರಿ ಪಂಡಿತ ಅನ್ಕೋಬೇಕು ಅಂತ ಮಾತಾಡಿದ್ದ ಅಷ್ಟೇ. ಅವನು ಯಾವಾಗ ಅವನಿಗೆ ಬಯಸ್ಕೊಂಡ ಸುಮ್ಮನೆ ಕೂತ್ಕೊಂಡ್ಬಿಟ್ಟು. ಅವನಿಗೆ ಇದ್ದಿದ್ದು ವಿಷಯ ಬೇಕಿಲ್ಲ, ನನಗೂ ಭಾರಿ ಗೊತ್ತಿದೆ ಅಂತ ಹೇಳೋದು ಬೇಕಾಗಿತ್ತಷ್ಟೇ. ಅದ್ರೆ ಒಂದೇ ಒಂದು ಮಾತು, ದ್ರೌಪದಿ ವಿದುರ ಮಾತಾಡೋದು ಹೇಗಿರುತ್ತದೆ, ಅವನು ಮಾತಾಡೋದು ಹೇಗಿರುತ್ತೆ. ವಿಷಯ ಒಂದೇ ಆದರೆ ಉದ್ದೇಶ ಬೇರೆ ಆಗಿದ್ದಾಗ ಫಲ ಕೊಡೋದಿಲ್ಲ. ಅರ್ಥ ಆಯ್ತಾ? ಈಗ ಒಂದೇ ಒಂದು ಉಪಮಾನವೂ ಮಾಡಿಸ್ದ, ಹರಿಪ್ರೀತಿಗೋಸ್ಕರ ಮಾಡಿಸಿದ ಕ್ವಾಲಿಟಿನೇ ಬೇರೆ, ಯಾವುದಕ್ಕೋಸ್ಕರ ಮಾಡಿದ ಕ್ವಾಲಿಟಿನೇ ಬೇರೆ. ಆದ್ದರಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಕ್ವಾಲಿಟಿ ಗೊತ್ತಾಗೋದು, ಫಲಾಪೇಕ್ಷೆ ಇಲ್ಲದೆ ಇರೋದು, ವಿಷ್ಣು ಭಕ್ತಿ ಇರೋದು, ಎರಡನ್ನು ತಿಳ್ಕೊಂಡಾಗ ಮಹತ್ವ ಗೊತ್ತಾಗೋದ್ರಿಂದ ಇಲ್ಲಿ ಪೈಶುನ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಉದ್ದೇಶ ಸರಿ ಇದ್ದು ಅವನು ದೋಷವನ್ನು ಹೇಳಿದರೆ ದೋಷ ಅಲ್ಲ. ತದ ಮದಾತ್ ಕಾರಣಾತ್, ಮದದಿಂದ ಕಾರಣ, ತಾನು ಭಾರಿ ದೊಡ್ಡವನು ಅನ್ನೋ ಭ್ರಮೆ, ಅವನನ್ನು ಕೆಡಿಸೋಕ್ಕಂತ ಕೆಟ್ಟ ಉದ್ದೇಶ ಅದಿದ್ರೆ ಅದೃಷ್ಟಿ ಅನುತ್ಪತ್ತಿ ರೀತಿ ಯಾವತ್ತು ಅವನಿಗೆ ಗುಣಕ್ಕೆ ಬಾದರೂ ದೋಷನೇ ಹುಟ್ಟುತ್ತಾ ಇದೆ ಅವನ ಮನಸ್ಸಿನಲ್ಲಿ. ಭೀತೆ ಹೇ ಭೀತಿ ಕಾರಣಸ್ಯ ತಥಾತ್ವೇನ ಅದೃಷ್ಟ ರೀತಿವಾ, ಅದು ಭಯದಿಂದಾಗಿ ಒಂದು, ದರ್ಪದಿಂದಾಗಿ ಒಂದು, ಈ ಕಾರಣದಿಂದ ಮಾಡೋದೆಲ್ಲ ಗುಣ ಅನಿಸೋದಿಲ್ಲ, ಅದು ಪೈಶುನ್ಯ. ಬಾಲಾದೀನಾಂ ಭೀತೇರ ಅದರ್ಶನಂ ವ್ಯಾವರ್ತಯಿತು ಮದಾದಿ ಇತ್ಯುಕ್ತ. ಮಕ್ಕಳಿಗೂ ಭಯ ಇಲ್ಲ, ದೊಡ್ಡವರಿಗೂ ಭಯ ಇಲ್ಲ. ಆದರೆ ಮಕ್ಕಳಿಗೆ ಭಯ ಇಲ್ಲ ಅಂದರೆ ತಿಳುವಳಿಕೆ ಇಲ್ಲ, ದೊಡ್ಡವರಿಗೆ ಯಾರು ಇಲ್ಲ ಅಂದರೆ ಮದದಿಂದಾಗಿ ಇಲ್ಲ. ಅನೇನ ಧಾತ್ವರ್ಥೋ ಅಪಿ ಉಪ ಅಪಿ ಅನುಗತಃ, ಯಾವ ಧಾತುವಿನಿಂದ ಪದ ಬಂದಿದೆ ಧಾತುವಿನ ಅರ್ಥ ಕೂಡ ಅದರಲ್ಲಿ ಸೇರಿಕೊಂಡೆ ಅಂತೆ ಅಂತ ಹೇಳಿದರು. ಲೌಲ್ಯಮಿತಿ ಲೌಲ್ಯಮಿತಿ ಇದೆ ಮದಾತ್ ಇತ್ಯಾದಿನ. ಧಾತ್ವರ್ಥ ಯಾವುದು ಅಂದರೆ ದರ್ಪ ಹರ್ಷ ಮೋಹನ ಯೋಹು, ಅವರ ಧಾತುವಿನ ಅರ್ಥ ಕೂಡ ಅದರಲ್ಲಿ ಬಂದಂತಾಯಿತು. ಮದಾತ್ ಹರ್ಷಾತ್ ಅಂತ ಅರ್ಥ ಬರೆದ್ರು, ಅದು ಧಾತುಕ್ಕೆ ಸರಿಯಾಗಿದೆ ಟೀಕಾರ ಹೇಳಿದರು. ರಾಯರು ಯಾವ ಧಾತು ಅಂತ ತೋರಿಸಿಕೊಟ್ರು. ಇದು ಟೀಕಾ ಭಾಷ್ಯ ಟೀಕಾ ಟಿಪ್ಪಣಿ ಮೂರು ಪರ್ಪಸ್, ಅವ್ರು ಹೇಳಿದ ಅರ್ಥ ಅದಕ್ಕೆ ಮೂಲ ಅದಕ್ಕೆ ಧಾತು. ಈ ರೀತಿ ವಿವರಣೆ ಕೊಟ್ಟಾಗೆಲ್ಲ ಏನಾಗುತ್ತದೆ, ಸರಿಯಾದ ಟೀಕಾ ಟಿಪ್ಪಣಿ ಅಂತ ಅನಿಸುತ್ತೆ. ಅವರೊಂದು ಹೇಳೋದು ಇವರೊಂದು ಹೇಳಿದ್ರೆ ಟೀಕಾ ಟಿಪ್ಪಣಿ ಆಗೋದಿಲ್ಲ. ತೇಜ ಕ್ಷಮ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇನ್ನೂ ಕೆಲವು ಹೇಳ್ತಾರೆ, ತೇಜ ಕ್ಷಮ ಧೃತಿ ಶೌಚಂ ಅದ್ರೋಹ ನ ಅತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇನ್ನು ತೇಜಸ್ಸಿರುತ್ತೆ ಅವರಲ್ಲಿ, ತೇಜಸ್ಸು ಅಂದ್ರೆ ವರ್ಚಸ್ಸು. ಪ್ರಹ್ಲಾದ ಕರೆದು ಅಷ್ಟು ಜನ ಬಂದರು, ಅಷ್ಟು ಜನ ಕರೆದು ಪ್ರಹ್ಲಾದ ಒಬ್ಬ ಹೋಗಲಿಲ್ಲ. ಪ್ರಹ್ಲಾದ ತೇಜಸ್ಸಿ ಆಗಿತ್ತು ಅಂದರೆ ಅವ್ರನ್ನ ಎಳೆಯಷ್ಟು ಸಾಮರ್ಥ್ಯ ಇದೆ. ಪವರ್ ಎಂಬ ಅರ್ಥ ತೇಜಸ್ ಅಂತ ಉಪಯೋಗಿಸ್ತಾರೆ. ಪವರ್ ಎಂಬ ಅರ್ಥದಲ್ಲಿ ಕ್ಷಮಾ, ಕ್ಷಮಾಗುಣ. ಕ್ಷಮಾಗುಣ ಅಂದ್ರೆ ಏನು? ತಪ್ಪನ್ನು ಕ್ಷಮಿಸೋದು ಅಂದ್ರೆ ಏನರ್ಥ? ಒಳ್ಳೆಯವರು ತಪ್ಪು ಮಾಡಿದಾಗ ಅದನ್ನು ಕ್ಷಮಿಸಿ ಉದ್ಧಾರ ಮಾಡೋದು. ಪಾಪಿಗಳನ್ನು ಕ್ಷಮಿಸೋದು ಅಂದ್ರೆ ಏನು? ಅವ್ರ ತಪ್ಪು ಪೂರ್ತಿ ಮುಗಿಯೋವರೆಗೂ ಕೂಡ ಬಾಯಿ ಹಾಕ್ತಾ ಇರೋದು. ಪೂರ್ವಪಕ್ಷ ಅನುವಾದ ಮಾಡ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ಬಾಯಿ ಹಾಕಬಾರ್ದು. ಅಲ್ಲಿ ತಾಳ್ಮೆ ಇರಬೇಕು. ಎಲ್ಲಿವರೆಗೂ ತಾಳ್ಮೆ ಇರಬೇಕು? ಅದು ಹೇಳೋದಾದ್ರೆ ಆಮೇಲೆ ತಾನು ಸರ್ದೆ ಬಂದಾಗ ತಾನು ಮಾತಾಡೋದು. ಮಧ್ಯೆ ಮಾತಾಡ್ಬಿಟ್ರೆ ಏನಾಗುತ್ತೆ? ಅದು ಇವಂದೇ ತಪ್ಪ, ಇವನೇ ಅವಸರ ಪಡ್ತಾನೆ, ಆದ್ರಿಂದ ಇವಂದೇ ವೀಕ್ ಇರಬೇಕು ಪಾಯಿಂಟ್ ಅಂತ ತಿಳ್ಕೊತಾರೆ. ಗೊತ್ತಾಯ್ತಾ? ಕ್ಷಮ ಅದು ನ್ಯಾಯಾಧೀಶ ಕ್ಷಮ. ಅದು ಎಷ್ಟೇ ಹೇಳಿದ್ರು ಮತ್ತೆ ಟೈಮ್ ಕೇಳ್ತಾರೆ, ಮತ್ತೆ ಟೈಮ್ ಕೇಳ್ತಾನೆ, ಏನೋ ಕೇಳ್ತಾನೆ, ಎಸ್ ಎಸ್ ಅಂತ ಹೋಗ್ತಾನೆ. ಗೊತ್ತಾಯ್ತಾ? ಮನೆಗೇನು ಇಲ್ಲ ಅಂದ್ರೆ ಶಿಕ್ಷೆ ಕೊಟ್ಟಾಗ ಅವನಿಗೆ ಎಲ್ಲ ಚಾನ್ಸು ಕೂಡ ಅವನು ಫೇಲ್ ಆಗಲಿ ಉಪಯೋಗ ಆಯ್ತಾ ಹೊರತು ಇದಕ್ಕಲ್ಲ. ಅದನ್ನು ಕ್ಷಮ ಅಂತ ಕರೀತಾರೆ. ಅವಸರಪಟ್ಟು ಶಿಕ್ಷೆ ಕೊಡಬಾರ್ದು. ಧರ್ಮರಾಜಾದಿಗಳಿಗೆ ಸಿಟ್ಟು ಬಿಡಬೇಕು, ಸುಟ್ಟಾಕ ಸಿಟ್ಟು ನಿಂತು. ಆದರೆ ಭೀಮಸೇನ ದೇವರು ಯಾವಾಗ ಕೊಡಬೇಕು ಅವಾಗ ಕೊಲ್ಲಬೇಕು ಅನ್ನೋ ಭಾವನೆ ಇತ್ತು. ಅದು ಕ್ಷಮ. ವೇದವ್ಯಾಸ ದೇವರ ಬಗ್ಗೆ ಮಾತನ್ನು ಬರೀತಾರೆ ಬಂದು ಇದರೊಳಗೆ. ಗೊತ್ತಾಯ್ತಾ? ಭಗವಾನ್ ಕ್ಷಮಾಬ್ಧಿಹಿ ತಮ್ ತಕ್ಷಣಾದ್ಯೋ ನದಿಧತ್ಸತಿ ಸ್ಮ. ಏನಂತ ಹೇಳಿದ್ರು? ಸವ್ಯಾಸ ರೂಪೋ ಭಗವಾನ್ ಕ್ಷಮಾಬ್ಧಿ, ಕ್ಷಮಾ ಸಮುದ್ರರವರು. ನಮಗೆ ಆಶ್ಚರ್ಯ, ಯಾರ ಬಗ್ಗೆ ಹೇಳ್ತಾರೆ ಈ ಮಾತನ್ನ? ಗೊತ್ತಾಯ್ತಾ? ಏನಂತ ಯಾರು ಯಾರ ಬಗ್ಗೆ ಹೇಳ್ತಾರೆ ಈ ಮಾತನ್ನ? ತದ್ಭಾಷ್ಯಕಾರೋ ವೈತಿ ಬೃಹಂ ನ್ಯಹ. ಹೇಳಿದ್ದೆಲ್ಲ ಅಪಾರ್ಥ, ಆ ಭಾಷ್ಯನೇ ಅಲ್ಲ. ಸೂತ್ರ ಬರೆದವರು ಇವರು, ತಪ್ಪು ತಪ್ಪು ಭಾಷ್ಯ ಬರೆದ್ರು ಕೂಡ ವೇದವ್ಯಾಸದವರು ಕ್ಷಮಿಸಿದರು, ಕ್ಷಮಾ ಸಮುದ್ರರು ಅಂತ ಹೇಳಿಬಿಟ್ರು. ಏನರ್ಥ ಅದಕ್ಕೆ ಅಂದರೆ, ಕ್ಷಮಾ ಕ್ರೋಧಾದಿ ಅನುತ್ಥಿತಿ ಅಂತ ಆಚಾರ್ಯ ಭಾಷ್ಯ. ಅಂದರೆ ವಿನಾಕಾರಣ ಕೋಪಾದಿಗಳನ್ನು ಕೊಲ್ತಾನೆ, ಅವನ ಸಾಧನೆ ಮಾಡ್ಕೊಳ್ತಾನೆ ಅಂತ ತಿಳ್ಕೊಂಡು ಅವನಿಗೆ ಅವಕಾಶ ಕೊಡೋದು ಕೂಡ ಏನದು? ಕ್ಷಮ. ಪ್ರತಿವಾದಿ ವಾದ ಬೆಳೆದ ಅವಕಾಶ ಕೊಡಬೇಕಲ್ಲ, ಅದು ಕ್ಷಮಾನೆ. ಅದನ್ನು ಮಾಡಿದರೆ ಹೊರತು ಅವರು ಈ ರೀತಿ ಅವ್ರು ಮಾಡಿ ತಪ್ಪನ್ನು ಕ್ಷಮಿಸಿಬಿಟ್ರು ಅಂತ ಅರ್ಥ ಅಲ್ಲ. ತಪ್ಪನ್ನು ಕ್ಷಮಿಸಿದ್ರೆ ಇವರು ತಪ್ಪಿತಸ್ಥರಾಗ್ತಾರೆ. ನ್ಯಾಯಾಧೀಶ ಅಪರಾಧಿ ಅಂತ ಹೇಳ್ಕೊಂಡು ನೀವು ಕ್ಷಮಿಸಿಬಿಡ್ತೇನೆ ಅಂತ ಹೇಳಿದರೆ ಅವನಿಗೆ ಕ್ಷಮಿಸೋ ರೈಟ್ ಇಲ್ಲ. ಕ್ಷಮಿಸೋ ರೈಟ್ ಇರೋ ನ್ಯಾಯಾಧೀಶನ ಕೂಡಿಸಿಲ್ಲ ಅಲ್ಲಿ. ಅವ್ನು ಪನಿಷ್ ಮಾಡೋದು ಪನಿಷ್ ಮಾಡಲೇಬೇಕು ಹೊರತು ಅವ್ರು ಕ್ಷಮಿಸಿದ್ರೆ ದೋಷ ಆಗಲ್ಲ, ಕ್ಷಮಿಸಾಗಿಲ್ಲ. ಬಟ್ ಅಲ್ಲಿವರೆಗೆ ಕ್ಷಮಿಸಿ ತಡೆದಿದ್ದ ಅದು ಕ್ಷಮ. ಸುಮ್ಮನೆ ಇರಿ, ಅವಕಾಶ ಕೊಟ್ಟ ಗಲಾಟೆ ಮಾಡಿದಾಗ ಇಲ್ಲ ಸರಿ ಅಂತ ಹೇಳಿದ ಮಾತಾಡಿದ ಎಲ್ಲ ಪೂರ್ತಿ ಅವಕಾಶ ಕೊಡೋದು ಕ್ಷಮ ಅಂತಾರೆ ಹೊರತು ಆ ಶಿಕ್ಷೆ ಕೊಡದೇ ಇರೋದು ಕ್ಷಮ ಅಲ್ಲ. ಇವೆಲ್ಲ ಅಪಾರ್ಥ ಆಗೋ ಕ್ಷಮನೆಲ್ಲ ಆಚಾರ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ತಿದ್ಕೊಡ್ತಾರೆ ಯೋಗ್ಯರಿಗಾದ್ರೆ, ತಿದ್ಕೊಡ್ತಾರೆ ಅಯೋಗ್ಯರಿಗಾದ್ರೆ. ಆ ತಪ್ಪು ಮಾಡೋರಿಗೆ ಸುಮ್ಮನೆ ದಾಮೇಲೆ ಹೊಡೆಯೋದು ಅಂತ ಅರ್ಥ. ಕ್ಯಾಮ್ರಾ ತೆಗಿತಾ ಇರ್ತಾರೆ, ಕಳ್ತನ ಮಾಡ್ತಾ ಇರ್ತಾನೆ. ಅವಸರ ಪಟ್ಟು ಹಿಡಿದ್ಬಿಟ್ರೆ ಏನಾಗುತ್ತೆ? ಅವಸರ ಪಟ್ಟು ಹಿಡಿದ್ರೆ ಎಸ್ಟಾಬ್ಲಿಷ್ ಆಗೋದಿಲ್ಲ. ಅವ್ನು ಪಾಪ ಏನೋ ಮಾಡ್ಲಿಕ್ಕೆ ಹೊರಟಿದ್ದ ಗೊತ್ತ, ಅದನ್ನ ಏನು ಮಾಡಿಬಿಟ್ರಿ ಇವರು ಗೌರಿಸ್ಬಿಟ್ಟು ಕೆಡಿಸ್ಬಿಟ್ಟ ಅಂತ ಹೇಳ್ತಾರೆ. ಅಷ್ಟೇ ಹೊರತು ತಪ್ಪದು. ಅವನೇನು ಮಾಡೋಕೆ, ರೆಡ್ ಹ್ಯಾಂಡ್ ಸಿಗಬೇಕಾದ್ರೆ ಪೂರ್ತಿಯಾಗಿ ಅವ್ನು ಕೆಲಸ ಫಿನಿಷ್ ಮಾಡ್ಕೊಂಡು ಇನ್ನೇನು ಮಾಡಿ ತೊಗೊಂಡು ಹೋಗ್ಬೇಕಂತ ತೆಗಿಬಾರ್ದು. ಮತ್ತೆ ತಂದು ವಾಪಸ್ ಇಟ್ಬಿಟ್ರೆ ಆಮೇಲೆ ಅವ್ನು ಯಾತಕ್ಕೆ ತೆಗೆದು ಅಂತ ಆಗ್ಬಿಡುತ್ತೆ. ಪೂರ್ತಿ ಪ್ರೂವ್ ಆಗಬೇಕು ಅದು. ಅದಕ್ಕೆ ಮಧ್ಯೆ ಮಧ್ಯೆ ವ್ಯಾಲ್ಯೂ ಮಾಡೋದಿಲ್ಲ. ಪೇಪರ್ನ ಯಾವಾಗ ವ್ಯಾಲ್ಯೂ ಮಾಡ್ತಾರೆ? ಅವ್ನು ಸಬ್ಮಿಟ್ ಮಾಡಿ ಆದಮೇಲೆ ಅವ್ನ ಕತೆ ಮುಗಿತಲ್ಲ. ಇಲ್ಲ ಅಲ್ಲಿವರಿಗೆ ಚಾನ್ಸ್ ಇದೆ ಅವನಿಗೆ. ಪೇಪರ್ ಅಲ್ಲಿ ತಪ್ಪು ಹೊಡೆದಾಗ ಬಿಡ್ಬೋದು, ಹೊಡೆದಾಗಿ ಮತ್ತೆ ಸರಿ ಬರೆದ್ಬಿಡ್ಬೋದು. ಅದು ಎಷ್ಟು ಸರ್ತ ಹಾಗಾಗುತ್ತೆ? ರಾಂಗ್ ಆನ್ಸರ್ ಗೊತ್ತಾದ್ರೆ ಸ್ಟ್ರೈಕ್ ಆಫ್ ಕೊನೆ ಕರೆಕ್ಟ್ ಆನ್ಸರ್ ಬಂದರೆ ಮಾರ್ಕ್ಸ್ ಬಂದ್ಬಿಡುತ್ತೆ ಅವನಿಗೆ. ಸೊ ಪೇಪರ್ ಕೊಡೋವರೆಗೂ ಅವನಿಗೆ ಹೇಗೆ ಅವನಿಗೆ ಮಧ್ಯೆ ಮಧ್ಯೆ ಏನೇನು ವ್ಯಾಲೇಟ್ ಮಾಡೋದಿಲ್ಲ, ಅದು ಕ್ಷಮ. ಅದು ಅಲ್ಲೆಲ್ಲ ಗಲಾಟೆ ಮಾಡಿದರೆ ತಪ್ಪಾಗುತ್ತೆ. ಅದನ್ನು ವೇದವ್ಯಾಸರು ಮಾಡಿದ್ದು. ಈ ಮಾತು ಓದ್ದೇನೆ ಮಧ್ವಜೆ ಓದಿಬಿಟ್ರೆ ನಾವು ಅಪಾರ್ಥ ಆಗಿಬಿಡುತ್ತಾಗ. ವೇದವ್ಯಾಸರೇ ಕ್ಷಮಿಸಿದ್ರು, ನಾವೇ ಕ್ಷಮಿಸಬಾರ್ದು ಪಾಪ ಅವ್ರನ್ನ ಅಂತೇಳಿ ಅದ್ವೈತ ಇದೆ. ಮತ್ತೆ ಏನು ಮಾಡಬೇಕಾಗತ್ತೆ? ಸುಮ್ಮನೆ ಕೂತ್ ಬಿಡೋಕ್ಕಾಗತ್ತೆ. ಹಾಗಲ್ಲ, ಅವ್ರು ವಾಕ್ಯಾರ್ಥ ಮಾಡೋರಿಗೆ ಅವಕಾಶ ಕೊಟ್ಟು ಸೋಲಿಸ್ಬೇಕು ಅಂತ ಅಷ್ಟೇ ಅರ್ಥ. ಅವರು ಹಾಗೆ ಅದು ಎರಡು ಅರ್ಥ ಅದಕ್ಕೆ. ಕ್ಷಮಾಸುರ ಭೂಸುರ, ಕ್ಷಮಾಸುರೇಂದ್ರ ಭೂಸುರೇಂದ್ರ ಬ್ರಾಹ್ಮಣ ಶ್ರೇಷ್ಠ. ಈ ಕ್ಷಮೆ ಅಲ್ಲದು, ಈ ಕ್ಷಮ ಬಂದಿಲ್ಲ ಅಲ್ಲಿ. ಗೊತ್ತಾಯ್ತಾ? ಕ್ಷಮಾಸುರರು ಅಂದ್ರೆ ಏನು? ಭೂಸುರರು. ಕ್ಷಮ ಅಂದ್ರೆ ಭೂಮಿಗೆ ಹೆಸರು ಕ್ಷಮ ಅಂತೇಳಿ. ಅಲ್ಲ ಅಲ್ಲ, ಕ್ಷಮೆ ಅಲ್ಲದು. ಕ್ಷಮೆ ಭೂಮಿ ಕ್ಷಮ ಅಂತ ಹೆಸರಿದೆ. ಅದು ಇದ್ರಲ್ಲಿ ಹೇಳ್ತಾರೆ ಭಾಗವತದಲ್ಲಿ 24ರಲ್ಲಿ ಕಥೆ ಹೇಳ್ಬೇಕಾದ್ರೆ ಪೃಥ್ವಿನ ಕ್ಷಮ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ತಂದು ತುಡ್ಕೊಂಡು ಓಡಾಡ್ತಾರೆ. ಗೊತ್ತಾಯ್ತಾ? ಬಾಯಿಲಿ ವನಮೂತ್ರ ವಿಸರ್ಜನೆ ಮಾಡ್ತಾರೆ. ಆದ್ರೂ ಭೂಮಿ ಏನು ಮಾಡಿಲ್ಲ, ಇವರು ಹೊತ್ತಿದೆ, ದೇವರ ಅಪ್ಪಡೆ ಹೊತ್ತಿದೆ. ಅದನ್ನು ನೋಡಿ ಕಲಿತೆ ನಾನು ಅಂತ ಹೇಳ್ತಾರೆ. ಲಕ್ಷ್ಮಣ ಹಾಗೆ ಮಾಡಲಿಲ್ಲ ಸಭೆಯಲ್ಲಿ. ಲಕ್ಷ್ಮಣ ಬೈದ ತಕ್ಷಣ ಏನು ಮಾಡಿಬಿಟ್ಟ? ಲಕ್ಷ್ಮಣ ಸಿಟ್ಟು ಬಂದು ಎದ್ದೋಗ್ಬಿಡ್ತಾರೆ ಸೀತಾದೇವಿ ಬೈದ ತಕ್ಷಣ. ಆದರೆ ಅಲ್ಲಿ ಭೂಮಿಗಿಂತ ಲಕ್ಷ್ಮಣನೇ ಭಾರಿ ದೊಡ್ಡವರು, ಸಮಸ್ಯೆ ಇಲ್ಲ. ಆ ಸಭೆಯಲ್ಲಿ ಏನಾಯ್ತು ಅಂದರೆ ಆತನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಅವ್ರು ನಾನು ಬೈತೀನಿ ಬಿಟ್ಟೋಗ್ತೀನಿ ಅಂತ ಹೋಗಿಬಿಟ್ಟ. ಅಲ್ಲಿ ಭೂಮಿ ಏನು ಮಾಡಿದೆ ಇವತ್ತು ತಿರಿ, ಅದು ತೊಳೆದ್ರೆ ನಮಗೆ ಏನಾಗುತ್ತೆ? ನಾವು ಅದು ತೊಳೆದ್ಬಿಟ್ರೆ ಮಾಡೋದಿಲ್ಲ. ಅಲ್ಲಿ ಕ್ಷಮ ಅಂತ ಕರೆದಿಲ್ಲ, ಅದಕ್ಕೆ ಭೂಮಿ ಕ್ಷಮ ಅಂತ ಹೆಸರು. ಕ್ಷಮಾಸುರರು ಭೂಸುರರು ಅವರಲ್ಲಿ ಶ್ರೇಷ್ಠರು ಭೂಸುರೇಂದ್ರ ರಾಜೇಂದ್ರ, ರಾಜೇಂದ್ರ ನರೇಂದ್ರ ಇದ್ದ ಹಾಗೆ ಆ ಪದ. ಈ ಕ್ಷಮೆ ಅಷ್ಟೇ ಬಂದಿಲ್ಲ ಅಲ್ಲಿ. ಅದು ಭೂಸರರು ಕ್ಷಮಾರುಗಡರು ಆಗಿರಬೇಕು ಅವರಲ್ಲಿ. ಯಾತಕ್ಕೆ ಬ್ರಾಹ್ಮಣ ಏನು ಮಾಡೋದಿಲ್ಲ, ಯುದ್ಧಾದಿಗಳನ್ನು ಬ್ರಾಹ್ಮಣ ಮಾಡಲಿಕ್ಕೆ ಹೋಗೋದಿಲ್ಲ. ಯುದ್ಧ ಗೋಬ್ರಾಹ್ಮಣ ಅರ್ಥ ಬಿಟ್ಟರೆ ಬೇರೆ ಸಮಯದಲ್ಲಿ ಬ್ರಾಹ್ಮಣ ಯುದ್ಧ ಮಾಡಬಾರದು, ಅದು ಕ್ಷಮ, ಬ್ರಾಹ್ಮಣನ ಗುಣ. ಅದು ಧರ್ಮರಾಜ ಅದನ್ನು ಕ್ಲೇಮ್ ಮಾಡೋಕ್ಕೆ ಹೋಗ್ತಾರೆ, ನಾನು ದುರ್ಯೋಧನ ಕ್ಷಮಿಸಿಬಿಡ್ತೇನೆ ಅಂತ ಹೇಳ್ತಾರೆ. ಆಗ ಭೀಮಂತರು ಬೈತಾರೆ, ಕ್ಷಮಿಸೋದಕ್ಕೆ ರಾಜ ಆಗಬೇಕು ಅಂತ ಕೇಳ್ತಾರೆ. ಒಬ್ಬ ಬ್ರಾಹ್ಮಣ ತಪಸ್ವಿ ಕ್ಷಮಿಸಬಹುದೇ ಹೊರತು ರಾಜ ಕ್ಷಮಿಸಬಾರ್ದು. ಇಲ್ಲ ಹೋದರೆ ರಾಜ್ಞಾಂ ನ ಕೃತ್ಯಂ ನ ಚ ಲೋಕಯಾತ್ರ ಜಗತ್ ಕಾಪುರುಷೈಹಿ ವಿನಶ್ಚೇತ್ ಅಂತ ಹೇಳ್ತಾರೆ. ಜಗತ್ ಬದುಕೋದಿಲ್ಲ, ರಾಜ ಯಾತಕ್ಕೆ ಇರಬೇಕು, ಜಗತ್ ಹಾಳಾಗಿ ಹೋಗುತ್ತೆ ಅಷ್ಟೇ, ರಾಜ ನೋಡ್ಕೊಂಡ್ಕೊಳ್ಳೋಕೆ ರಾಜ ಬೇಕೇನದಕ್ಕೆ ಅಂತ ಕೇಳ್ತಾರೆ. ಸೊ ಭೂಸುರರಿಗೆ ಕ್ಷಮೆ, ಇಲ್ಲಿ ಕ್ಷಮಾ ಶಬ್ದಕ್ಕೆ ಅರ್ಥ ಅಲ್ಲ. ಬದ್ವೇದ್ರೆ ಭಾಳ ಒಳ್ಳೆ ಅಪೂರ್ವ ರೀತಿಯಲ್ಲಿ ಹೇಳ್ತಾರೆ. ಕ್ಷಮಾ ಅಂತ ಯಾತಕ್ಕೆ ಬಂತು ಅಂದರೆ ಭೂಮಿಗೆ ಆಚಾರ್ಯರು ಕಣ್ಣು ತೀರ್ಥದಲ್ಲಿ ಇದ್ರ ಕೂತಿದ್ರು. ವಿಷ್ಣು ಮಂಗಲದ ಚಾತುರ್ಮಾಸ್ಯ ಕೂತಾಗ ಚಕ್ರತೀರ್ಥ ಅಂತ ಪಕ್ಕದಲ್ಲಿ ಒಂದು ತೀರ್ಥ ಇದೆ, ಅದರಲ್ಲಿ ಸ್ನಾನ ಮಾಡ್ಕೊಂಡು ಮೇಲೆ ಬರ್ತಾ ಇದ್ರು. ಈ ಕಡೆ ಜನಗಳೆಲ್ಲ ಕಾಯ್ತಾ ಇದ್ರು, ಮುಡಿಯಲ್ಲಿ ಬರ್ತಿದ್ದಾರೆ, ಪಾದ ಪೂಜೆ ಅವ್ರು ಮಾಡಾಗಿಲ್ಲ. ಈಗ ಅವ್ರ ಕಾಲು ಮುಂದೆ ಹೋಗ್ತಾ ಇದ್ರು, ನೀರು ಇರ್ತಿತ್ತಲ್ಲ, ನೀರನ್ನ ಹಚ್ಕೋಬೇಕು ಅಂತ ಎಲ್ಲ ಕಾಯ್ತಾ ಇದ್ರು. ಮುಂದೆ ಹೋದಾಗೆಲ್ಲ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ಜನ ಒರೆಸಿಬಿಟ್ರು, ಬಿಡಲಿಲ್ಲ ಚೂರು ಕೂಡ. ಭೂಮಿಗೆ ಇಲ್ದಾಗ ಆಗೋಯ್ತು, ಏನೂ ಇಲ್ಲ ಭೂಮಿಗೆ, ಭೂಮಿ ಭಾರಿ ಸಿಟ್ಟು ಬಂತಂತೆ. ಏನು ನನಗೆ ಸ್ವಲ್ಪ ಉಳಿಸಲಿಲ್ಲ ಅಂತ ಹೇಳಿಬಿಟ್ಟು, ಆದರೂ ಕ್ಷಮಿಸಿಲ್ಲ, ಅದಕ್ಕೆ ಕ್ಷಮ ಅಂತ ಹೆಸರು ಸಾರ್ಥಕ ಆಯಿತು ಅಂತ ಹೇಳಿದ. ಅವಾಗ ಕ್ಷಮ ಅನ್ನ ಹೆಸರು ಏನಾಯ್ತು, ಅದಕ್ಕೆ ಭಾರಿ ಮ್ಯಾಚಿಂಗ್ ಆಯಿತು ಅಂತ ಹೇಳಿದ. ಅದು ಆ ಭೂಮಿ ಏನಾದ್ರು ಸಿಟ್ಟು ಮಾಡ್ಕೊಂಡ್ಬಿಡಿ ಏನಾಗ್ತಿತ್ತು, ಹೋಗ್ಲಿ ಭಕ್ತಿಯಿಂದ ತೊಗೊಂಡಿದ್ದಾರೆ, ಹೋಗ್ಲಿ ಬಿಡು ಅಂತೇಳಿ ಇದು ಮಾಡಿದರು ಅಂತ ಹೇಳಿದ್ರು. ಒಳ್ಳೆ ಪಾಯಿಂಟ್ ಅದು, ಈ ಪದ ಅನ್ವಯಿಸ ರೀತಿ ಒಳ್ಳೆ ಕಾವ್ಯ ಅದು. ಭವಂತ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹ ನಾ ಅತಿ ಇಂಥದ್ದನ್ನ ಇಟ್ಕೊಂಡೆ ಧರ್ಮರಾಜ ಅದು ಮಿಸ್ಯೂಸ್ ಮಾಡಿದ ಪದನ, ಅದು ಸರಿಯಾಗಿ ಹೇಳಿ ಹಾಗೆ ಮಾಡಬಾರ್ದು ಅಂತ ಅರ್ಥ ಹೇಳಿದ್ರು. ಭವಂತ ಸಂಪದಂ ದೈವೀಂ, ಇದೆಲ್ಲ ಹಾಗೆ ಬರೋದಿಲ್ಲ. ಅಭಿಜಾತಸ್ಯ ಅದ್ರ ಬಾರನ್ ಅಂತ ಹೇಳ್ತಾರೆ. ಇದು ಎಲ್ಲಿಂದ ಬರುತ್ತಿದೋ ಹೇಳಿಕೊಟ್ರೆ ಬರೋದಿಲ್ಲ, ಎಲ್ಲಿಂದ ಬರುತ್ತಿದೋ ಅವ್ರ ಸ್ವರೂಪದಲ್ಲೇ ಇರುತ್ತೆ. ಅದರಿಂದಾಗೇನೆ ಅಭಿಜಾತ ಅನ್ನೋ ಪದ ವೆರಿ ಇಂಪಾರ್ಟೆಂಟ್. ಬಾರನ್ ಗಿಫ್ಟ್ ಅಂತ ಹೇಗೆ ಇಡ್ತೇವೆ, ಬಾರನ್ ಗಿಫ್ಟ್ ಆಗಿರುತ್ತೆ ಅದು. ಹೇಳಿಕೊಟ್ರೆ ಬರೋದೆಲ್ಲ ಸ್ವಲ್ಪ ಏನೋ ಮುಚ್ಚಿದ್ರೆ ಬರುತ್ತೆ ಅಷ್ಟೇ ಹೊರತು ಸ್ವರೂಪದಲ್ಲಿ ಇಲ್ಲ ಹೋದ್ರೆ ಏನು ಮಾಡಿದ್ರು ಬರೋದಿಲ್ಲ. ಹಾಲಿಗೆ ಬಿಳಿ ಬಣ್ಣ ಎಲ್ಲಿಂದ ಬರುತ್ತೆ, ನ್ಯಾಚುರಲ್. ಬೆಳಗಿರೋದು ಹಾಲು ಅಂತ ಹೇಗೆ ಇಡ್ತೇವೆ, ಹೀಗಿರೋದೆಲ್ಲ ದೈವಿ ಸಂಪತ್ತಿನವರಿಗೆ ಇವೆಲ್ಲ ಗುಣಗಳು ನ್ಯಾಚುರಲಾಗಿ ಬಂದಿರುತ್ತೆ ಅಂತ. ಅಭಿಜಾತಸ್ಯ ಭಾರತ ಕ್ಷಮಾತು ಕ್ರೋಧಾಭಾವೇನ ಸಹ ಅಪಕರ್ತುರನಪಕಾರ ಕ್ಷಮಾತು ಕ್ರೋಧಾಭಾವೇನ ಸಹ ಅಪಕರ್ತುರನಪಕಾರ. ಒಂದರ್ಥ ಕೋಪ ಮಾಡಿಕೊಳ್ಳದೆ ಇರುವಿಕೆ, ಇನ್ನೊಂದರ್ಥ ಇದೆ. ಏನು ಅಂದರೆ ಅವನು ಮೇಷ್ಟ ಇದ್ದಾನೆ, ಹುಡುಗ ಎಂದೋ ಬೈದಿದ್ದ, ಅವನ ಪೇಪರ್ ಬಂತು, ಚೆನ್ನಾಗಿ ಬರೆದಿದ್ದಾನೆ, ಫೇಲ್ ಮಾಡಿಬಿಟ್ಟ. ಅದು ಅಪ ಇದು ಅದನ್ನು ಮಾಡಬಾರ್ದು, ಅದು ಅನ್ಯ ತಪ್ಪದು. ಆ ರೀತಿ ಮಾಡೋದೇನದು ತಪ್ಪದು, ಕ್ಷಮೆ ಅದನ್ನು ಕ್ಷಮಿಸಬೇಕಲ್ಲ. ವೈಯಕ್ತಿಕ ಮಾಡಿದ್ದನ್ನು ಕ್ಷಮಿಸಿಬಿಟ್ಟು ಉತ್ತರ ಸರಿ ಬರೆದಿದ್ದಾರೆ, ಅದು ಏನು ಮಾಡಾಗಿಲ್ಲ. ಅದೇನು ಮಾಡ್ತಾರೆ, ಏನು ಪರ್ಸನಲ್ಲಿ ತೊಗೊಂಡು ಏನು ಮಾಡಿಬಿಡ್ತಾರೆ, ಅದನ್ನು ನೀನು ಹ್ಯಾಗೆ ಪಾಸ್ ಆಗ್ತೀವಿ ನೋಡೇ ಬಿಡ್ತೇನೆ ಅಂತ ಅವ್ರ ಮುಂದೆ ಹೇಳ್ಬಿಟ್ಟಿರ್ತಾರೆ, ಹ್ಯಾಗೆ ಪಾಸ್ ಆಗ್ತೀವಿ ನೋಡೇ ಬಿಡ್ತೇನೆ ಅಂತ. ಅದು ತಪ್ಪದು, ಅದು ವೈಯಕ್ತಿಕ ಆಯಿತು, ಅದನ್ನು ಗೆಲ್ಲಬೇಕು ಅವನು. ಅದು ಇನ್ನೊಂದು ಅರ್ಥ, ಕ್ಷಮೆಗೆ ಅನೇಕ ಅರ್ಥ, ಅದೊಂದು ಅರ್ಥ. ಯೋಗ್ಯರನ್ನಾದರೆ ಕ್ಷಮಿಸೇ ಬಿಡೋದು, ಅಯೋಗ್ಯರನ್ನಾದರೆ ತಪ್ಪು ಮಾಡೋವರಿಗೂ ಸುಮ್ಮನೆ ಆಮೇಲೆ ನಿಗ್ರಹ ಮಾಡೋದು. ಇನ್ನೊಂದು ತಪ್ಪನ್ನು ಮತ್ತೊಂದು ತಪ್ಪಿಗೆ ಯಾವುದಕ್ಕೂ ಉಪಯೋಗಿಸ್ಕೊಂಡು ಮಿಸ್ಯೂಸ್ ಮಾಡಬಾರ್ದು, ಅದು ಕೂಡ ಕ್ಷಮ ಅಂತ ಕರೀತಾರೆ. ಆ ವಿಷಯ ಬೇರೆ, ಈ ವಿಷಯ ಬೇರೆ. ಕ್ಷಮಾತು ಕ್ರೋಧಾಭಾವೇನ ಸಹ ಅಪಕರ್ತು ಅನಪಕಾರ. ಅಪಕಾರ ಮಾಡಿದವರಿಗೆ ಉಪಕಾರವನ್ನು ಮಾಡದೇ ಇರೋದಲ್ಲ, ಅಪಕಾರ ಮಾಡದೇ ಇರುವಿಕೆ ಕೂಡ ಏನದು ಕ್ಷಮ ಅಂತ ಕರೀತಾರೆ. ಯಾರ್ಯಾರು ಹೇಳಿದ್ರು, ಇಲ್ಲ ಇಲ್ಲ ಆ ವಿಷಯಕ್ಕೆ ಸಂಬಂಧನೇ ಇಲ್ಲ. ನಾವು ಜಗಳಾಡಿರ್ಬೋದು, ಅವ್ನ ಮಗನ ನಾನು ಯಾಕೆ ಫೇಲ್ ಮಾಡಬೇಕು ಅಂತ ಕೇಳ್ತಾರೆ. ಮತ್ತೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಇದು. ಅವ್ನು ಮೆರಿಟಲ್ಲಿ ಪಾಸ್ ಆಗಲಿ ಫೇಲ್ ಆಗ್ಲಿಕ್ಕೆ ಏನು ಗುಣ ಬೇಕಲ್ಲಿ, ಬರೆದಿರೋದು ಬರೆದಿರೋದು ಅಷ್ಟೇ ಹೊರತು ನನಗಾಗುತ್ತೆ ಏನಾಗುತ್ತೆ ಪ್ರಶ್ನೆ. ನನಗೆ ಅನ್ಯಾಯ ಮಾಡಲಿ, ನಾವು ಜಗಳಾಡಿರಲಿ, ಅದನ್ನು ಮಧ್ಯೆ ಸೇರಿಸೋಕೆ ಹೋಗಬಾರ್ದು, ಅದು ಕ್ಷಮೆ. ಅಕ್ರೋಧೋ ಅದೋಷ ಕೃಚ್ಛತ್ರೋಹೋ ಕ್ಷಮಾವಾನ್ ಸ ನಿಗದ್ಯತೆ ಇತಿ ಅಭಿಧಾನ. ಅದಕ್ಕೆ ಅರ್ಥ, ಅಕ್ರೋಧ ಅದೋಷ ಕೃತ್ ಶತ್ರೋಹೋ ಕ್ಷಮಾವಾನ್ ಸಹ ನಿಗದ್ಯತೆ. ಅದೋಷಕೃತ್ ಶತ್ರೋಹೋ, ಶತ್ರುವಿಗೂ ಸಹ ವಿನಾಕಾರಣ ಅಪಕಾರ ಮಾಡದಿರುವಿಕೆ ಮತ್ತು ಕೋಪಗೊಳ್ಳದಿರುವಿಕೆ ಹೊಂದಿ ಯಾವನದಿರ್ತಾನೋ ಕ್ಷಮಾವಾನ್ ಅಂತ ಕರೀತಾರೆ. ಅಂದ್ರೆ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಕೊಡಬೇಕು, ಯಾವ್ಯಾವುದಕ್ಕೂ ಏನೇನು ಕೊಡೋಕೆ ಹೋಗೋದು ತಪ್ಪದು. ಮುಂದೆ ಪ್ರಮೇಯ ದೀಪಿಕ, ಅಕ್ರೋಧ ಇತಿ ಉಕ್ತತ್ವಾತ್ ಕ್ಷಮಾ ಇತಿ ಪುನರುಕ್ತಿ ರೀತ್ಯತಃ ಕ್ಷಮಾತು ಇತಿ. ಅಕ್ರೋಧ ಅಂದ್ರೆ ಒಂದೇ, ಕ್ಷಮ ಅಂದ್ರೆ ಒಂದೇ ಆಗತ್ತೆ ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ, ಅದು ಬೇರೆ ಇದು ಬೇರೆ ಅಂತ ಹೇಳೋದಕ್ಕೆ ಕ್ರೋಧಂ ದೋಷಂ ಅಪಕಾರಂಚ ನಕರೋತಿ ಇತಿ ಅಕ್ರೋಧ ದೋಷಕೃತ್ ಶತ್ರೋಹೋ ಅಪಕರ್ತು. ಆಚಾರ್ಯ ಭಾಷ್ಯದಲ್ಲಿನ ಪದಕ ಅರ್ಥ, ಕ್ರೋಧಂ ದೋಷಂ ಅಪಕಾರಂಚ ನಕರೋತಿ ಇತಿ ಅಕ್ರೋಧ ದೋಷಕೃತ್. ಅಕ್ರೋಧವನ್ನೂ ಮಾಡೋದಿಲ್ಲ, ದೋಷವನ್ನೂ ಮಾಡಿದರೆ ಎರಡು ಪದ ಬೇರೆ ಮಾಡ್ಕೋಬೇಕು. ಆಗ ಕ್ರೋಧಕೃತ್ ದೋಷಕೃತ್ ಅಕ್ರೋಧ ದೋಷಕೃತ್ ಅಂತ ಅರ್ಥ ಮಾಡಿ, ದೋಷಂ ಅಪಕಾರಂಚ ನಕರೋತಿ ಇತಿ ಅಕ್ರೋಧ ದೋಷಕೃತ್ ಶತ್ರೋಹೋ ಅಪಕರ್ತು. ಅಪಕಾರಿಗೂ ಪ್ರತ್ಯಪಕಾರ ಮಾಡದೇ ಇರೋದು, ಉಪಕಾರಿಗೆ ಪ್ರತ್ಯುಪಕಾರ ಗುಣ, ಅಪಕಾರ ಪ್ರತ್ಯಪಕಾರ ದೋಷ. ಮತ್ತೆ ಯಾರಿಗೆ ಅದು ಉಪಯೋಗ? ಕ್ಷತ್ರಿಯರು ಮಾಡ್ಬೇಕು. ನಿಕೃತ್ಯ ನಿಕೃತಿ ಮನ್ಯಾತ್ ಅದು ಸರಿ, ಆದ್ರೆ ಇದೆಲ್ಲ ಉಪಯೋಗದಕ್ಕೆ ಉಪಯೋಗಿಸಿದ್ರೆ ಮಹಾ ಅಪರಾಧ. ಇಷ್ಟೆಲ್ಲ ದೈವೀ ಸಂಪತ್ತಿನ ಲಕ್ಷಣ ಹೇಳ್ಬಿಟ್ಟು ಈಗ ಸಂಕ್ಷಿಪ್ತವಾಗಿ ಆಸುರಿ ಸಂಪತ್ತಿನ ಲಕ್ಷಣ ಸಂಕ್ಷಿಪ್ತವಾಗಿ ಹೇಳ್ತಾರೆ, ವಿಸ್ತಾರ ಮತ್ತೆ ಹೇಳ್ತಾರೆ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀನ್. ದಂಭಃ ದರ್ಪಃ ಅಭಿಮಾನಃ ಚ ಕ್ರೋಧಃ ಪಾರುಷ್ಯಂ ಏವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀನ್. ದಂಭ ದರ್ಪ ಅಭಿಮಾನ ಕ್ರೋಧ ಪಾರುಷ್ಯ ಅಜ್ಞಾನ ಇವಿಷ್ಟು ಕೂಡ ಆಸುರೀಂ ಸಂಪದಂ ಅಭಿಜಾತಸ್ಯ. ಅವನೇ ಸಹಜವಾಗಿ ಬಂದಿರುತ್ತ. ಈ ಟಾರ್ ಕಪ್ಪಿರೋದು ಹೇಗೆ? ಬೈ ನೇಚರ್. ಅದು ಬೆಳಗಿದ್ರೆ ಟಾರ್ ಅಂತ ಕರೆಯೋದೇ ಇಲ್ಲ. ಅದೇ ರೀತಿಯೇ ಅಭಿಜಾತಸ್ಯ ಅಂತ ಪದ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಉತ್ತರ ಏನೇ? ನಮಗೇನು ಅನಿಸುತ್ತೆ? ಈಗ ಎಂದೋ ಒಂದು ಕೋಪ ಬಂತು, ತಾಮಸರು ಅಂತ ಅರ್ಥ ಅಲ್ಲ ಅದಕ್ಕೆ. ಎಂದೋ ಒಂದು ಶ್ರಮಿಸ್ತಾ ದೈವಿ ಸಂಪತ್ತು ಅಂತ ಅರ್ಥ ಅಲ್ಲ. ಹೇಗಿರಬೇಕದು? ಆ ನೇಚರೇ ಹಾಗಿರುತ್ತೆ. ನೇಚರೇ ಹಾಗಿದ್ದರೆ ಗ್ರೇಟ್. ಅದು ಅದನ್ನು ಸ್ವರೂಪ ಅಂತ ಕರೆದರು. ಇವರೇನು ತಿಳ್ಕೊಂಡ್ಬಿಟ್ರು? ಒಂದ್ಸರ್ತಿ ದೇವರನ್ನು ಬೈದರೆ ನರಕಕ್ಕೆ ಅನ್ನ ತಮಸ್ಗೆ ಹೋಗ್ತಾರೆ ಹಾಗೆ ಹೇಳಿಲ್ಲ. ಒಂದ್ಸರ್ತಿ ಕದ್ದವನಿಗೆ ಎಂದು ಮರಣದಂಡನೆ ಶಿಕ್ಷಣ ಕೊಡೋದಿಲ್ಲ. ಗೊತ್ತಾಯ್ತಾ? ಮರಣದಂಡನೆ ಎಷ್ಟೇ ಕೊಟ್ಟರು ಏನು ಕೊಡ್ತಾರೆ ಇವನಿಗೆ? ಇಯರ್ಸ್ ಜಾಸ್ತಿ ಮಾಡ್ಬೋದೇ ಹೊರತು ಮರಣದಂಡನೆ ಕಡತನ ಕೊಡೋದಿಲ್ಲ. ಸುಳ್ಳು ಹೇಳಿದ್ದಕ್ಕೆ ಸಮಯ ಜೈಲಿಗೆ ಹಾಕೋ ಅಭ್ಯಾಸನೂ ಇಲ್ಲ. ಸುಳ್ಳು ಸಾಕ್ಷಿ ಅಂತ ಗೊತ್ತಿದ್ರು ಏನು ಮಾಡಿಬಿಡ್ತಾರೆ ಅವ್ರನ್ನ? ಅದರಿಂದ ಸುಳ್ಳು ಸಾಕ್ಷಿ ಹೇಳೋದು ಬಹಳ ಜನಗಳು. ಸುಳ್ಳಂತೂ ಪೂರ್ವಾಧಾರವನ್ನು ಶಿಕ್ಷೆ ಕೊಟ್ಟರೆ ಎಲ್ಲ ಕೋರ್ಟ್ ಕೇಸ್ 90 ಕೇಸ್ ಕ್ಲೋಸ್ ಆಗಿಬಿಡ್ತಾವೆ ಅಲ್ಲಿ. ಗೊತ್ತಾಯ್ತಾ? ಸುಳ್ಳು ಸಾಕ್ಷಿ ಅಂತ ಗೊತ್ತಾದ ತಕ್ಷಣ ಅವನಿಗೆ ಶಿಕ್ಷೆ ಕೊಟ್ಟುಬಿಟ್ರೆ ಸುಳ್ಳು ಯಾವುದು ಬರೋದೇ ಇಲ್ಲ. ಅವನಿಗೇನು ಶಿಕ್ಷೆನೇ ಇಲ್ಲ ಆಗಿಬಿಟ್ಟಿದೆ. ಆ್ಯಕ್ಚುಲಿ ತಪ್ಪದು. ಸುಳ್ಳಿಗೂ ಶಿಕ್ಷೆ ಇದೆ, ಕಳ್ಳದನಿಗೂ ಶಿಕ್ಷೆ ಇದೆ, ಕೊಲೆಗೂ ಶಿಕ್ಷೆ ಇದೆ. ಮತ್ತು ಕೊಲೆ ಎಷ್ಟು ಮಾಡಿರ್ತಾನೆ ಶಿಕ್ಷೆ ಜಾಸ್ತಿ ಆಗುತ್ತೆ. ಮತ್ತು ಪ್ರಪೋರ್ಷನೇಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಒಂದು ಎರಡಕ್ಕೆಲ್ಲ ಕೂಡ ತಮಸ್ಸಾಗೋದಿಲ್ಲ. ಆಚಾರ ಹೇಳ್ತಾರೆ, ಜೀವೇಶ್ವರ ಅಭೇದ ಜ್ಞಾನ ಯೋಗ್ಯರಿಗೂ ಕೂಡ ಸಂಸಾರದಲ್ಲಿ ಒಮ್ಮೆ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತಿರುವಿಕ್ರಮ ಪಂಡಿತಾಚಾರ್ಯ ಅದ್ವೈತ ಓದಿದ್ರು ಮೊದಲು. ತಿರುವಿಕ್ರಮ ಪಂಡಿತ ಅದ್ವೈತ ಓದಿದ್ರು ಅವರು. ಅವರ ಅಪ್ಪ ಅದರ ಮನಸ್ಸಿಗೆ ಹಿಡಿಸಿದ್ದಿಲ್ಲ, ಅದು ಇಂಪಾರ್ಟೆಂಟ್. ಅದ್ವೈತ ಓದ್ತಾನೆ ಎಂಬ ಮಾತ್ರಕ್ಕೆ ಏನಲ್ಲ ಅವನು, ದೈತ್ಯ ಅಂತ ತಿಳ್ಕೊಬಾರದು. ಅಲ್ಲಿ ಕನ್ವಿನ್ಸ್ ಆದ್ರೆ ದೈತ್ಯ ಅವನು. ದ್ವೈತ ಓದ್ತಾನೆ ಮಾತ್ರಕ್ಕೆ ದೇವ ಸಂಪತ್ತಿ ನೋಡಲ್ಲ. ಮತ್ತೆ ಸರ್ವಮೂಲ ಪೂರ್ತಿ ಓದಿದ್ರು ಕೂಡ ಏನಾಗಿರ್ಬೋದು ಅವನು? ಫಸ್ಟ್ ಕ್ಲಾಸ್ ಅದ್ವೈತ ಆಗಿರ್ಬೋದು. ಕೆಲವು ಪಾಠ ಹೇಳ್ಬೇಕು ಹೇಳ್ತಿದ್ರಂತೆ. ದ್ವೈತ ಸಿದ್ಧಾಂತ ಹೇಳ್ಬೇಕಾದ್ರೆ ಡಲ್ಲಾಗಿ ಹೇಳೋದು. ಅದ್ವೈತ ಬಂದ ಭಾರಿ ಖುಷಿಯಿಂದ ಪಾಠ ಹೇಳೋದು. ಅದಕ್ಕೆ ಅಂದರೆ ಅದು ಲೈಕಿಗೆ ಆ ಕಡೆ ಇದ್ದೇವೆ. ಅತ್ರಾಹುರ ಅದ್ವೈತಿನ ಅಂತಷ್ಟು ಖುಷಿಯಾಗಿಬಿಡ್ತಿತ್ತು. ಅತ್ರಾಹುರ ಅದ್ವೈತಿನ ಅದು ಸ್ವರೂಪದಲ್ಲಿ ಅವ್ರಿಗೇನಿಲ್ಲ, ಲೈಕಿಂಗ್ ಇಲ್ಲ. ಬೈ ಚಾನ್ಸ್ ಮಾತ್ರ ಹುಟ್ಬಿಟ್ಟಿದ್ದಾರೆ, ಮನಸ್ಸು ಹಿಡಿಸೋದಿಲ್ಲ. ಅದು ಪಾಠ ಪ್ರೊಫೆಷನ್ ಟೈಪ್ ಹೇಳ್ತಿರ್ತಾನೆ, ಅದು ಉಪಯೋಗ ಇಲ್ಲ. ಅದಕ್ಕೆ ಇದನ್ನು ಹೇಳಬೇಕಾದ್ರೆ ದೋಷ ಭಾವನೆ ಬರಬೇಕು, ಅದರಲ್ಲಿ ಗುಣಭಾವನೆ ಬರಬೇಕು. ಒಮ್ಮೊಮ್ಮೆ ತಪ್ಪು ಹೇಳಿದರೆ ಎಂದು ಕೂಡ ಏನಂತ ಕರೆಯೋದಿಲ್ಲ. ಅದನ್ನು ಸ್ವರೂಪ ಅಂತ ಕರಿಬಾರದು. ಒಮ್ಮೊಮ್ಮೆ ಮಾಡೋ ತಪ್ಪನ್ನು ಸ್ವರೂಪ ಅಂತ ಕರಿಬಾರದು. ಸ್ವರೂಪ ಅಲ್ಲ ಅಂತಲೂ ಅಲ್ಲ ಮತ್ತೆ. ಬಟ್ ಏನು ಬೇಕದಕ್ಕೆ ತೀರ್ಮಾನ ಮಾಡಬೇಕು. ಮತ್ತೆ ಪರೀಕ್ಷೆ ಮಾಡಿ ಮಾಡಿ ತೀರ್ಮಾನ ಮಾಡಬೇಕೇ ಹೊರತು ಒಂದಿಸಕ್ಕೆಲ್ಲ ತೀರ್ಮಾನ ಆಗೋ ವಿಚಾರ ಅಲ್ಲ. ಅದಕ್ಕೆ ಆಚಾರ್ಯ ಭಾಗವತಾತ್ವದಲ್ಲಿ ಬರೀತಾರೆ, ನಾವೇನು ನವಯುಧ ದ್ವೇಷ ಅಂತ ಹೇಳ್ತೇವೆ ಅಷ್ಟು ಯೋಗ್ಯರಿಗೂ ಇರಬಹುದು ಅಂತ ಹೇಳ್ಬಿಡ್ತಾರೆ. ಗೊತ್ತಾಯ್ತಾ? ಭಕ್ತಸ್ಯಾಭಿ ಶನೈರ್ಯಾತಿ. ಮೆಲ್ಲಗೆ ಓದ್ತಾ 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 ಏನಾಗುತ್ತದ ಹೋಗುತ್ತೆ ಹೊರತು. ಅದಕ್ಕೆ ಆಚಾರ ಹೇಳ್ತಾರೆ, ಒಬ್ಬ ಅಯೋಗ್ಯ ಅದ್ವೈತ ಹೇಳಿದ ಮಾತ್ರ ಅಯೋಗ್ಯ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅದು ತಪ್ಪು ಅಂತ ಹೇಳಿದ್ರು, ಕಾರಣಗಳು ಕೊಟ್ಟರು, ದೊಡ್ಡವ್ರಿಗೆ ಹೇಳಿಸಿದ್ರು, ಮತ್ತೆ ಮತ್ತೆ ಅನುಭವ ತಂದುಕೊಟ್ರು, ಅಷ್ಟೆಲ್ಲ ಹೇಳಿದ್ರು ಒಪ್ಪೋದಿಲ್ವಲ್ಲ, ಆಗ ಅವನು ತಪ್ಪಿತಸ್ಥ ಅಂತ ಕರಿಬೇಕೇ ಹೊರತು ಒಮ್ಮೆ ತಪ್ಪು ಹೇಳಿದ್ರೆ ತಪ್ಪು ಅಂತ ಕರಿಬಾರದು. ನಿರ್ಣಯದ ಹೇಳ್ತಾರೆ ಆಚಾರ್ಯರು, ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರ. ಹೇಳ್ತಕ್ಕಂಥ ಜ್ಞಾನಿಗಳಿದ್ದಾಗಲೂ ಕೂಡ ಅದು ಹೇಳಿದಾಗಲೂ ಕೂಡ ಕೇಳದೆ ಹೋದರೆ ಅವನನ್ನು ತಮೋಯೋಗ್ಯ ಅಂತ ತಿಳ್ಕೋಬೇಕೇ ಹೊರತು ಗೊತ್ತಿಲ್ಲದೆ ಹೋದರೆ ಅದು ತಪ್ಪಾಗಿ ಯಾರಿಂದನೂ ಕಾಂಟ್ಯಾಕ್ಟ್ ಬಂದು ಕೆಟ್ಟ ಹೋಗಿದ್ದರೆ ಅವ್ರ ಸ್ವರೂಪ ಅದು ಅಂತ ಅದು ತಪ್ಪೇ. ಅದು ಸ್ವರೂಪ ಅಂತ ತೀರ್ಮಾನ ಮಾಡಬಾರ್ದು. ಸ್ವರೂಪ ಅಂತ ತೀರ್ಮಾನ, ಅದಕ್ಕೆ ನಮ್ಮಲ್ಲಿ ಹೇಳಿದ್ರೆ ಕೊಲೆ ಮಾಡಿದವನಿಗೂ ಮಾಡಿಸಿದವನಿಗೂ ಶಿಕ್ಷೆ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಇಬ್ಬರು ತಪ್ಪಿತಸ್ಥರೇ, ಶಿಕ್ಷೆ ವೇರಿ ಆಗುತ್ತೆ. ಅದಕ್ಕೆ ಸ್ವರೂಪದಿಂದೇ ಮಾಡೋದು ಅಂತ ಕೇಳಿದರೆ ಅದು ಸರಿ. ಸ್ವರೂಪ ನಿರ್ಣಾಯಕವಾಗಬೇಕಾದ್ರೆ ಒಂದಿಸಕ್ಕೆ ಎರಡು ದಿವಸಕ್ಕೆ ತೀರ್ಮಾನ ಆಗೋದಿಲ್ಲ. ಅವರವ್ರ ಸ್ವರೂಪ ಯಾರಿಗೆ ಗೊತ್ತಿರಬೇಕು? ಫುಲ್ ದೇವರಿಗೆ ಗೊತ್ತಿರುತ್ತೆ ಹೊರತು ನಾವೇನು ಮಾಡೋಕ್ಕೆ ನಾವು ಏನೋ ತಿಕ್ತ ತಮೋಯೋಗ್ಯ ಅಂತ ಹೋಗ್ಬಿಟ್ರೆ ತಪ್ಪದು. ಹಾಗೆಲ್ಲ ಭಯ ಆಗಿಲ್ಲ. ಮತ್ತು ಮುಕ್ತಿಯೋಗ ತೀರ್ಮಾನ ಮಾಡೋದ್ರಲ್ಲೂ ಅರ್ಥ ಇಲ್ಲ. ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು, ನಮ್ಮವರೆಲ್ಲ ನಮ್ಮ ಮಠದವರೆಲ್ಲ ಮುಕ್ತಿ, ಅದೊಂದು ಬೇರೆ ಮತ ಅಲ್ಲ. ನಮ್ಮ ಮಠದವರೆಲ್ಲ ಮುಕ್ತಿ, ಬೇರೆ ಮಠದವರೆಲ್ಲ ತಮೋಯೋಗ್ಯರೆ, ಬೇರೆ ಮತ ಅಲ್ಲ. ಬೇರೆ ಅಷ್ಟರ ಬಟ್ಟೆ ತಿಳ್ಕೊಂಡು ಭಾರಿ ಅಪರಾಧ ಪರಾಕಷ್ಟೆ ಅದು ಎಂದು ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ತೋರಿಸಿದ್ರು, ಒಂದೇ ವಂಶದೊಳಗೆ ಕೌರವರಿದ್ದಾರೆ ಪಾಂಡವರಿದ್ದಾರೆ, ಅರ್ಥಾತ್ ಸಂಬಂಧ ಇಲ್ಲ. ಜೀವೋತ್ತಮೆಯಲ್ಲಿ ಜೀವ ಅಣ್ಣ ತಮ್ಮಂದರು, ಮತ್ತೆ ಸಂಬಂಧದಲ್ಲಿ ಅಣ್ಣ ತಮ್ಮಂದರು. ಭೀಮಸೇನ ದೇವರು ತಮ್ಮ, ದುರ್ಯೋಧನ ಅಣ್ಣ, ಎಷ್ಟು ಆಶ್ಚರ್ಯ. ಅದೇ ರೀತಿಯ ಪೌಂಡ್ರಕ ವಾಸುದೇವ ಅಣ್ಣ, ಕೃಷ್ಣ ತಮ್ಮ. ಅಲ್ಲೂ ಹಾಗೆ ಇದೆ. ಮತ್ತೆ ಶೃಗಾರ ವಾಸ್ತೆ ವಣ್ಣ ಕೃಷ್ಣ ತಮ್ಮ ಅಂದು ಮಾತ್ರಕ್ಕೆ ಸ್ವಲ್ಪ ಪ್ರಹ್ಲಾದ ಸಾತ್ವಿಕ ಅವರ ಅಪ್ಪ ಹಿರಣ್ಯಕಶಿಪು ಆಗಿದ್ದಾನೆ. ಅದೇ ರೀತಿ ವಿರೋಚನ ಇವು ಬಲಿ ಚಕ್ರವರ್ತಿ ಆಗಿದ್ದಾರೆ. ಇದೆಲ್ಲ ತೋರಿಸ್ತಾ ಸ್ವರೂಪ ಸ್ವರೂಪನೇ ಹೊರತು ಯಾವುದೇ ಕಾರಣದಿಂದ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಏನ ಹೌದು ಕುಲ ಅಂತ ಹೇಳಿದಾಗ ಜನ ನಮಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಕ್ರಿಮಿನಲ್, ಅವನು ಗೊತ್ತಿಲ್ಲ ಪಾಪ ಅವನು ಕೊಟ್ಟಪ್ಪ ಆಮೇಲೆ ಗೊತ್ತ ಕ್ರಿಮಿನಲ್ ಅಂತ ಹೇಳಿ ಎಷ್ಟೋದ ಅಪಾಯಿಂಟ್ ಮಾಡಿದ್ಮೇಲೆ ಇದು ಮಾಡಕ್ ಬರುತ್ತೆ ಇಲ್ಲ ಆ ಥರ ಆಗುತ್ತೆ ಪಾಪ. ಅದು ನಾವು ಟು ದಿ ಬೆಸ್ಟ್ ಆಫ್ ಅವರ್ ನಾಲೆಡ್ಜ್ ಏನೇ ಹೇಳಿದ್ರು ಕೂಡ ನಾವು ಏನಂತ ಹೇಳ್ಬೋದು ಕೊನೆಗೆ ನಮಗೆ ಗೊತ್ತಿರೋ ಹಾಗೆ ಅಂತ ಹೇಳ್ಬೇಕಷ್ಟೆ. ನಮಗೆ ಗೊತ್ತಿರೋ ಹಾಗೆ ಅವ್ರು ಒಳ್ಳೆಯವರು ಅಷ್ಟೇ ಹೇಳ್ಬೋದು, ಪೂರ್ತಿ ಒಳ್ಳೆಯವರು ಅಂತ ಹೇಳೋ ಶಕ್ತಿ ಇಲ್ಲ. ಒಳ್ಳೆಯವನ್ನ ಎಷ್ಟೋ ಜನ ಕುಸಿಕಾಕೊಂಡ್ರೆ ಭಾರಿ ಒಳ್ಳೆಯವರು ಅಂತ ತಿಳ್ಕೊಂಡವ್ರೆ ಗೊತ್ತಾಯ್ತಿಲ್ಲ. ಅದು ಎಷ್ಟೋ ವರ್ಷ ಮಾಡಿ ಮಾಡಿಕೊಂಡು ಸಂತ ಅಂತ ಅನ್ಸ್ಕೊಂಡು ಕೊನೆಗೆ ಅವನು ಜೈಲಿಗೆ ಹೋಗಿರ್ತಾನೆ. ಅದು ತೀರ್ಮಾನ ಮಾಡಕ್ ಬರೋದಿಲ್ಲ. ಮಾಧ್ವರ ಬರೀ ಮಾಧ್ವರ ಅದು ಏನೇನೇನು ಪ್ರಯೋಜನ ಇಲ್ಲ, ನೆನಪಿಟ್ಕೊಂಡ್ಬಿಡಿ. ಹುಟ್ಟಿನಿಂದ ಮಾಧ್ವನ ಆಗ್ತಾನೆ, ಊಟದ ಪೂರ್ತಿ ಮಾಧ್ವರ ಆಗ್ತಾರೆ ಹೊರತು ಅವನು ಇದ್ರ ಮಾಧ್ವ ಅಲ್ಲ. ಅವನು ಸಿದ್ಧಾಂತದಲ್ಲಿ ದೀಕ್ಷೆ ಬರಬೇಕು, ಇಲ್ಲದ ಹೋದ್ರಲ್ಲ. ಇಂಡಿಯಾದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಇಂಡಿಯನ್ ಆಗೋದಿಲ್ಲ. ಅವನು ಪೇಟ್ರಿಯಾಟಿಸಮ್ ಬೇರೆ, ಹುಟ್ಟೋದು ಬೇರೆ, ಸಿಟಿಸನ್ ಬೇರೆ, ಪೇಟ್ರಿಯಾಟ್ ಬೇರೆ. ಸಿಟಿಸನ್ ಏನಾಗ್ತಾನೆ ಆ ದೇಶದಲ್ಲಿ ಸಿಟಿಸನ್ ಆಗ್ಬೇಕು. ಪೇಟ್ರಿಯಾಟ್ ಆಗ್ಬೇಕಾದ್ರೆ ದೇಶದಲ್ಲಿ ಇದ್ರೆ ಸಾಲ ಏನಾಗ್ಬೇಕು, ಅವನು ದೇಶಭಕ್ತಿ ದೇಶಕ್ಕೆ ಪ್ರಾಣ ಕೊಡಾಗಿರ್ಬೇಕು. ಅದೇ ಬರೀ ಮಾಧ್ವ ಬೇರೆ, ಮಾಧ್ವ ದೀಕ್ಷೆ ಬೇರೆ. ಡಿಫರೆನ್ಸ್ ಗೊತ್ತಾಯ್ತಾ? ಬರೀ ಮಾಧ್ವ ಬೇಕಾಷ್ಟು ಸಿಗ್ತಾರೆ, ದೀಕ್ಷೆ ಇರೋ ಸಿಗೋದು ಭಾರಿ ಕಷ್ಟ. ಅದೇ ಉಳಿದೊತ್ತೆಗೆ ಮಾತ್ರ ಅಂತ ಹೇಳಿದ್ನಲ್ಲ, ಉಳಿದೊತ್ತಲ್ಲಿ ಹೇಳ್ಕೊಂಬೋದಿಲ್ಲ ಅವನು ಅಷ್ಟೊತ್ತು. ಆ ಸಮಯದಲ್ಲಿ ಮಾತ್ರ ಅವನು ಅದೇ ವಂಶ ಬರೀ ಹೇಳ್ಕೊತಿರ್ತಾರೆ, ನಮ್ಮ ಹಿಂದೆ ಹೇಗಿದ್ರು ಗೊತ್ತು, ಇವನೇ ಆಗಿದ್ದಾರೆ ಯೋಚನೆ ಮಾಡೋದಿಲ್ಲ, ಅವ್ರು ಹೇಗಿದ್ರು ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. ಅದನ್ನು ಇನ್ಕೇಶ್ ಮಾಡಿರೋದು ಅದೇ ದರ್ಪ ಅಂದ್ರೆ, ಅದೇ ಯಾರೋ ಕೂಡ ತನ್ನ ಮೇಲೆ ಹಾಕೋಡು. ಅವ್ರು ಹಾಗಿದ್ರು ಹೀಗಿದ್ದ ನಾಚಿಕೆ ಪಡಬೇಕಾ ಇಲ್ಲ ಅದನ್ನ ಅದು ಬಿಟ್ಬಿಟ್ಟು ಜೋರಾಗಿ ಹೇಳ್ಕೊಬೋದು. ಮತ್ತೆ ಎಷ್ಟೋ ದಿನ ಗೊತ್ತಿಲ್ಲ, ನಿಮಗೆ ಕುಡುಕರು ಅಲಂಕಾರ ಕೂಡಿಸಿರ್ತಾರೆ ಅವ್ರನ್ನ. ಫಸ್ಟ್ ಕ್ಲಾಸ್ ಕುಡುಕ ಅಂತ ದಾರಿಯಲ್ಲ ಬಿದ್ದಿರ್ತಾನೆ, ಅವ್ರು ಹಿಡ್ಕೊಂಡು ಅಲಂಕಾರ ಕೂಡಿಸಿರ್ತಾರೆ. ಮತ್ತೆ ಅವ್ ಅಂತ ವಂಶವನು ಇವನು ಅಂತ ಹೇಳಿ ಏನು ಮಾಡ್ಬೇಕು ಅದಕ್ಕೆ? ಅವ್ರ ಅಂಶ ಅಂತ ಬೇರೆ ಹೇಳ್ಕೊತಾರೆ, ಬೇರೆ ವಂಶ ಅಲ್ಲ, ಅವ್ರ ಅಂಶ ಕೂಡ ಹೇಳ್ಕೊಂಡ್ಬಿಡ್ತಾರೆ, ಬಿಡೋದಿಲ್ಲ ಅವ್ರು. ಅದೆಲ್ಲ ಮೋಸ, ಹೈ ಕ್ಲಾಸ್ ಮೋಸಗಳು, ಅದರಿಂದ ಮೋಸ ಹೋಗಬಾರ್ದು. ಇದೆಲ್ಲ ಭಗವದ್ಗೀತೆ 16ನೇ ಅಧ್ಯಾಯ ಓದಿದ ಮೇಲೆ ಅಭಿಜಾತ ಅಭಿಜಾತ ಅನ್ನೋ ಪದ ಸರಿಯಾಗಿ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಏನೋ ಬರೀ ತಪ್ಪಲ್ಲ, ಅಷ್ಟೊಮ್ಮೆ ಅಪರಾಧ ಅದು. ಅದು ನಮ್ಮಲ್ಲಿ ಏನು ಮಾಡ್ತಾರೆ, ನಮ್ಮ ಮಾಡಿದವರು ಅದನ್ನು ಕೂಡಿಸ್ಬಿಡ್ತೀವಿ ಅಷ್ಟೇ. ಅದೊಂದು ಬಾರಾಕೂರ್ ಮಾಫ್ ಅಂತಾರಲ್ಲ, ಹಾಕಿ ಅವನು ಏನು ಮಾಡಿದ್ರು ಕೂಡಿಸೋದಿಲ್ಲ, ಯಾಕೆ ನಮ್ಮವನಲ್ಲ ಅವನು ಅಷ್ಟೇ. ಅದು ದೋಷ, ಇದೆಲ್ಲ ಓದಿದ್ಮೇಲೆ ಅವೆಲ್ಲ ಗೊತ್ತಾಗುತ್ತೆ. ಅದು ಯಾವಾಗ ಜ್ಞಾನದ ಜೊತೆಗೇನೆ ಹೋಗ್ತಿರ್ಬೇಕೆ ಹೊರತು, ಜ್ಞಾನ ಬಿಟ್ಟರೆ ಒಂದು ದಿವಸ ಬಿಟ್ಟರೆ ಕಸ ಹೇಗ್ಬಿಡುತ್ತೋ ಹಾಕಿ. ಒಂದು ದಿವಸ ಮನೆ ಬಿಟ್ಟರು ಕಸ ಬಿದ್ದಿರುತ್ತೆ, ಎಷ್ಟು ಕ್ಲೀನ್ ಮಾಡಿದ್ರು ಮನೇಲಿ ಯಾರೂ ಇಲ್ಲ, ಕಸ ಬಿಡುತ್ತೆ ಮತ್ತೆ. ಕಸದ ಸ್ವಭಾವ ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ಕಸ ಹೇಗೆ ಗುಡಿಸ್ತಾ ಇರಬೇಕೋ ಆ ರೀತಿ ಶಾಸ್ತ್ರ ಓದ್ತಾನೇ ಬರಬೇಕು. ಅವಾಗ ಇವೆಲ್ಲ ದೋಷಗಳು ಹೋಗಿಬಿಡುತ್ತೆ. ಓದಿಬಿಟ್ಟಾಗಿ ಎಂದೋ ಕಸ ಬಿದ್ದುಬಿಟ್ಟು ಹೋಗ್ಬಿಟ್ಟು ಮುಂದೋಯ್ತಾ ಈಗ ಸಾಧ್ಯ ಇಲ್ಲ. ಇನ್ನೊಂದು ಥರತೆ ವೆರಿ ಟೈಮ್ ಒಂದು ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಮನೆ ಕ್ಲೀನ್ ಆಗಿರೋದು ನಮಗೆ ಕಾನ್ಸೆಪ್ಟ್ ಇದೆ, ಮನಸ್ಸು ಕ್ಲೀನ್ ಆಗಿರ್ಬೇಕು. ಯಾವ ಮನಸ್ಸು ಕಸ ಬಿಡ್ತಾನೆ ಇರುತ್ತೆ ಯಾವುದೋ ಕಾರಣದಿಂದ, ಅದಕ್ಕೆ ಸ್ವಚ್ಛ ಮಾಡ್ತಾನೆ ಇರಬೇಕು. ಅದಕ್ಕೆ ಹೇಳ್ತಾರೆ, ಮನಃಶುದ್ಧಿ ಇಲ್ಲದ ಬಗ್ಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದ ಬಗ್ಗೆ ತೀರ್ಥದ ಫಲವೇನು, ಪುರಂದರಾಸ ಉಗಾಭೋಗ. ಅಜ್ಞಾನಂಚಾಭಿತಾತಸ್ಯ ಪಾರ್ಥ ಸಂಪದಂ ಆಸುರಿ. ಇಷ್ಟು ಹೇಳಿ ಇದನ್ನೆಲ್ಲ ಯಾತಕ್ಕೆ ಹೇಳ್ತೀಯ ಅಂದ್ರೆ ಹೇಳ್ತಾರೆ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ನೆನ್ಪಿಟ್ಕೋಬೇಕು, ದೈವಿ ಸಂಪತ್ ವಿಮೋಕ್ಷಾಯ ಭವತಿ ಆಸುರಿ ನಿಬಂಧಾಯ ಭವತಿ ಇತಿ ಮತ. ಅರ್ಥ ಆಯ್ತಾ? ದೈವಿ ಸಂಪತ್ತು ಯಾವುದಕ್ಕೆ ಕಾರಣ? ಯಾವಾಗಲೂ ಮೋಕ್ಷಕ್ಕೆ ಕಾರಣ. ಆಸುರಿ ಸಂಪತ್ತು ಯಾವುದಕ್ಕೆ ಕಾರಣ? ಬಂಧಕ್ಕೆ ಕಾರಣ. ಅದಕ್ಕೆ ವಿಮೋಕ್ಷ ಅಂತ ಹೇಳಿದ್ರಿಂದ ಅದು ವೈಕುಂಠ, ನಿಬಂಧ ಅಂತ ಹೇಳಿದ್ರಿಂದ ಅಂಧಂತಮಸ್ಸು. ಅರ್ಥ ಆಯ್ತಾ? ನಿಬಂಧ ಬರೀ ಬಂಧ ಅಂತ ಹೇಳಲಿಲ್ಲ, ನಿಬಂಧ ಅಂತ ಹೇಳ್ತಾರೆ. ನಿಬಂಧ ಅಂದ್ರೆ ಪ್ರಬಂಧ ಅಂಬರ್ಥಲ್ಲ. ಮೋಕ್ಷ ವಿಮೋಕ್ಷ, ದೈವಿ ಸಂಪತ್ ವಿಮು ವಿಶಿಷ್ಟ ಮೋಕ್ಷಾಯ, ಇದು ನಿಬಂಧ ನಿತರಾಂ ಬಂಧಾಯ. ನಿತರಾಂ ವೇದ ನಿವೇದ ನಿವೇದನಂ ನಿರ್ವೇದ ಅಂತ ಹೇಳಿದಾರಲ್ಲ ಹಾಗೆ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ಮೋಕ್ಷಕ್ಕೆ ಹೋಗ್ಬೇಕು ಏನ್ ಮಾಡ್ಬೇಕಾಗ? ದೈವಿ ಸಂಪತ್ತನ್ನು ಅಳವಡಿಸ್ಕೋಬೇಕು. ಶಾಸ್ತ್ರ ಯಾತಕ್ಕೆ ಓದ್ಬೇಕು? ದೈವಿ ಸಂಪತ್ತನ್ನು ತಂದ್ಕೊಳ್ಳೋಕೆ ಉಪಯೋಗ ಆಗುತ್ತೆ. ನಾವು ವಿಟಮಿನ್ಸ್ ಬೇಕೋ ವಿಟಮಿನ್ ತಿನ್ಲಕ್ಕಾಗುತ್ತೆ ಡೈರೆಕ್ಟ್ ಆಗಿ. ಏನ್ ಮಾಡ್ತಾನ ಅವನು? ವಿಟಮಿನ್ ಯಾವ್ದ್ರಲ್ಲಿರುತ್ತೋ ಪದಾರ್ಥ ಉಪಯೋಗಿಸ್ತಾನೆ. ಅರ್ಥ ಆಯ್ತಾ? ಶಾಸ್ತ್ರದಲ್ಲಿ ಏನಿದೆ ಅಭಯ ಎಲ್ಲ ತುಂಬಿಕೊಂಡಿದೆ. ಶಾಸ್ತ್ರ ಓದ್ತಾ ಓದ್ತಾ ಏನಾಗುತ್ತೆ ಅವನಿಗೆ? ಆ ಗುಣಗಳೆಲ್ಲ ಎಕ್ಸಿಬಿಟ್ ಆಗಲಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ದುಶ್ಶಾಸ್ತ್ರ ಓದ್ರೆ ಏನಾಗುತ್ತೆ? ದೋಷಗಳೆಲ್ಲ ಬರುತ್ತೆ ನಮಗೆ. ಕೆಟ್ಟ ಮೆಡಿಸಿನ್ ತೊಗೊಂಡ್ರೆ ಹೇಗೆ ನಮಗೆ ರೋಗ ಉಲ್ಬಣಿಸ್ಬಿಡುತ್ತೋ ಹಾಗೆ. ಒಳ್ಳೆ ಔಷಧಿ ಅದನ್ನು ರೆಮಿಡಿ, ಪ್ರಾಪರ್ ರೆಮಿಡಿ ಕ್ಯೂರ್ ಮಾಡುತ್ತೆ, ಇಂಪ್ರಾಪರ್ ರೆಮಿಡಿ ಅದು ನಾಶ ಮಾಡುತ್ತೆ. ಅದಕ್ಕೆ ಸಚ್ಛಾಸ್ತ್ರ ಓದೋದ್ರಿಂದ ಸದ್ಗುಣಗಳು ಬರುತ್ತೆ. ಅದು ಇದು ಇರೋ ಗುಣಗಳು ಏನಾಗುತ್ತೆ? ಅದು ವಿಕಾಸಗೊಳ್ಳುತ್ತೆ, ಇರೋ ಗುಣಗಳು ವಿಕಾಸಗೊಳ್ಳುತ್ತೆ. ಅದೇ ದುಷ್ಟ ದುಶ್ಶಾಸ್ತ್ರ ಓದಿದಾಗ ಏನಾಗುತ್ತೆ? ದುರ್ಗುಣಗಳು ಜಾಸ್ತಿ ಆಗುತ್ತೆ. ಆ ಸಚ್ಛಾಸ್ತ್ರ ಹೋದ್ರೆ ಎಫೆಕ್ಟ್ ಆಗಲ್ಲ ಅವನಿಗೆ. ಅರ್ಥ ಆಯ್ತಾ ನಿಮಗೆ? ಸಚ್ಛಾಸ್ತ್ರ ಓದೋದ್ರಿಂದ ಅವ್ರಿಗೆ ಉಪಯೋಗ ಇಲ್ಲ, ಅಬ್ಬ ದ್ವೇಷನೇ ಬರ್ತಿರೋದು, ಉಪಯೋಗಕ್ಕಾಗೋದಿಲ್ಲ ಅವರಿಗೆ. ಆದ್ರೆ ಸಚ್ಚಂದ್ರೆ ಮಾತ್ರ ಸಚ್ಚಾತ್ರ ಪ್ರಯೋಜನ. ಇವತ್ತು ಕಲ್ಲು ಮೇಲೆ ಎಂಥ ಬೀಜ ಹಾಕಿದ್ರು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬೆಳೀಲಿಕ್ಕೆ ಅದು ಕಂಡೀಷನ್ ಅಟ್ಮಾಸ್ಫಿಯರೇ ಅಲ್ಲ ಅದು, ಅರ್ಥ ಆಯ್ತು. ಓದೋದ್ರಿಂದ ಯೋಗ್ಯರಿಗೆ ಯೋಗ್ಯರಿಗೆ ಆಗುತ್ತೆ, ಅಯೋಗ್ಯರಿಗೆ ಅಯೋಗ್ಯರಿಗೆ ಆಗೋದಿಲ್ಲ, ಅರ್ಥ ಆಯ್ತು. ಅಯೋಗ್ಯರಿಗೆ ಏನು ಮಾಡಿ ಕೊಡಿ ಹೇಳಿ, ನಾಯಿನ ತೊಳೆದ್ರೆ ಎಷ್ಟು ತೊಳೆದ್ರೆ ಬಡಿ ಆಗುತ್ತದು, ಎಷ್ಟು ತೊಳಿಬೋದು ನಾಯಿನ ಮಡಿ ಮಾಡಲಿಕ್ಕೆ? ಯಾಕೆ ಬಡಿ ಆಗೋದಿಲ್ಲ? ಅದು ನಾಯಿ ಆಗಿರೋದೇ ಕಾರಣ, ಅದಕ್ಕೆ ನಾಯಿ ಆಗಿರೋದೇ ಕಾರಣ. ಗಂಗಾದಲ್ಲೇ ಬುಡಿಸಿ ಅಲ್ಲೇ ಇಟ್ಟರು ಕೂಡ ಅದು ಏನಾಗಲ್ಲ, ಗೊತ್ತಾಯ್ತಾ? ಉಡಿದ ಪದಾರ್ಥ ತೊಳೆದ್ರೆ ಹೋಗ್ಬಿಡುತ್ತೆ, ಅದು ಮಾತ್ರ ಅರ್ಥ. ಅದಕ್ಕೆ ಹೇಳಿ ಶಾಸ್ತ್ರ ಅನ್ನೋದು ಎಲ್ಲರಿಗೂ ಅಲ್ಲ. ಯಾರಿಗೆ ಅದು ಸ್ವರೂಪ ಯೋಗ್ಯತೆ ಇದ್ದು, ಸ್ವರೂಪ ಯೋಗ್ಯತೆ ಹೇಗೆ ಗೊತ್ತಾಗುತ್ತೆ? ಶಾಸ್ತ್ರವಾದ ಎಂಜಾಯ್ ಮಾಡಿದ್ರೆ ಸ್ವರೂಪ ಯೋಗ್ಯತೆ ಇದೆ ಅಂತ ಅರ್ಥ ಆಯ್ತಾ? ಎಂಜಾಯ್ ಮಾಡಿದವರು ಏನಾಗುತ್ತದ? ಯೋಗ್ಯತೆ ಇಲ್ಲ, ಅಷ್ಟು ಸಿಂಪಲ್. ಅದು ಅವನಿಗೆ ರುಚಿ ಬಾಯಿ ಬಂದರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಆರೋಗ್ಯ ಟೇಸ್ಟ್ ಬರೋದು ಒಳ್ಳೆ ಇರ್ಬೋದು, ಎಲ್ಲರೂ ಒಪ್ತಾರೆ ಫಸ್ಟ್ ಕ್ಲಾಸ್ ಊಟ. ಅದು ಒಬ್ಬನಿಗೆ ಸೇರ್ ಮಾಡಿ ಸೇರ್ತಾ ಇಲ್ಲ, ಅದು ಒಂಥರ ವಾಕರಿಗೆ ಬಂದಾಗತ್ತೆ. ಅವನಿಗೇನಿಲ್ಲ, ಆರೋಗ್ಯ ಸರಿ ಇಲ್ಲ ಅಷ್ಟೇ. ಇವನು ಮನಸ್ಸು ಸರಿ ಇಲ್ಲದೆ ಇದ್ದವನಿಗೆ ಶಾಸ್ತ್ರ ಹಿಡಿಸೋದಿಲ್ಲ. ಆಚಾರ್ಯರು ಯಾವಾಗ ಭಾಷ್ಯ ಹೇಳಿದರು, ಆನಂದ ಸಹಿ ಮಧ್ವಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹೀಪುರ, ಅಷ್ಟಾನಂದ ಆಗಿತ್ತು ಶೋಭನ ಭಟ್ರಿಗೆ, ಅಚ್ಯುತೋಪೇಕ್ಷರಿಗೆಲ್ಲ ಅಷ್ಟು ಖುಷಿಯಾಗೋಯ್ತು. ವಾದಿಸಿ ಬಗ್ಗೆ ಓಡೋಗ್ಬಿಡ್ತಿದ್ರು ಅವರೆಲ್ಲ, ಏನು ಮಾಡ್ತಿದ್ರು ಅವರು ಕೇಳಿ ಒಪ್ಪಿಸಿದ್ರೆ ರಾತ್ರಿ ಓಡೋ ನಿಶಾಪಲಾಯನ ಮಾಡಿಬಿಡ್ತಾರೆ. ಅವ್ರ ಮನಸ್ಸಿಗೆ ಹಿಡಿಸ್ತಿರ್ಲಿಲ್ಲ, ಅವ್ರ ನೇಚರ್ ಇರೋದೇ ಹಾಗೆ. ಆದ್ದರಿಂದ ಸ್ವಭಾವ ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ. ಶಾಸ್ತ್ರ ಎಂದು ಸ್ವರೂಪ ಚೇಂಜ್ ಮಾಡೋದಿಲ್ಲ, ನೆನಪಿರಲಿ. ಅವ್ರಿರೋ ಸ್ವರೂಪನೇನು ಮಾಡುತ್ತದ? ಈ ಬಟ್ಟೆ ಬಿಡಿ ಬಟ್ಟೆ ಹಾಕ್ತೀರಿ, ಕಪ್ಪು ಬಟ್ಟೆ ಹಾಕ್ತೀರಿ, ಚೆನ್ನಾಗಿ ಹೋಗಿದಾಗ ಏನಾಗುತ್ತೆ? ಬಿಡಿ ಬಟ್ಟೆ ಬೆರಳು ಬಳಿತ ಅದು ಫಳ ಫಳ ಕಪ್ಪ ಬಳಿತಾ ಇರುತ್ತೆ ಅಷ್ಟೇ. ಶಾಸ್ತ್ರ ಓದಿದ್ರೆ ಅಯೋಗ್ಯರು, ಕೆಟ್ಟ ಗುಣನೇ ಎಕ್ಸಿಬಿಟ್ ಆಗುತ್ತೆ, ಒಳ್ಳೆ ಗುಣ ಬರೋದಿಲ್ಲ. ಅವನೇನು ಮಾಡ್ತಾನೆ ಗೊತ್ತೆ? ಶಾಸ್ತ್ರ ಓದಿದ ಮೇಲೆ ಆ ತಪ್ಪನ್ನು ಆರ್ಗನೈಸ್ಗಳೇ ಮಾಡ್ತಾರೆ ಅಷ್ಟೇ, ಅವನೇನಿಲ್ಲ. ತಪ್ಪಾಗಿ ಆರ್ಗನೈಸರ್ ತಪ್ಪು ಮಾಡ್ತಾನೆ ಹೊರತು ಅವನು ಎಂದೂ ತಿದ್ಕೊಳ್ಳೋಕೆ ಹೋಗೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಯಾವ ಕಳ್ಳ ಸಿಕ್ಕ ಕೊನೆಗೆಲ್ಲ ಎನ್ಕ್ವೈರಿ ಮುಗಿದೋಯ್ತು, ಅವನು ಎಸ್ಕೇಪ್ ಆಗಿಬಿಟ್ಟ, ಅವನು ಕಳ್ಳ ಅಲ್ಲ ಅಂತ ಪ್ರೂವ್ ಆಗೋಯ್ತು. ಕೊನೆ ಅವನು ಕೊನೆಗೆ ಜಡ್ಜ್ ಏನು ಮಾಡಿದಂತೆ, ಇನ್ಮೇಲೆ ಕಳ್ತನ ಮಾಡ್ಬೇಕು, ಇನ್ನೂ ಮಾಡೋದಿಲ್ಲ ಸಾರ್ ಅಂತ. ಅದೇನಾಯ್ತು ಈಗ? ಬಾಡಿ ದೊಡ್ಕೊಂಡಾಗತ್ತೆ, ಇನ್ನೂ ಮಾಡೋದಿಲ್ಲ ಅಂದರೆ ಬಾಡಿ ದೊಡ್ಕೊಂಡಾಗತ್ತೆ ಅಷ್ಟೇ. ಅಂದರೆ ಸ್ವರೂಪ ಅದು ಹೋಗೋದೇ ಇಲ್ಲ, ಅದು ಏನು ಮಾಡಿದರೂ ಕೂಡ ಇನ್ನೂ ಮಾಡಿದ್ರೆ ಸಿಕ್ಕಾಕೊಡೋದಿಲ್ಲ, ಆ ಥರ ಇರ್ತಾರೆ ಅಷ್ಟವರು. ಇನ್ನೊಂದು ಮಾಡಿದ್ರೆ ಸಿಕ್ಕಾಕೊಳ್ಳೋ ಸೇವೆ ಯೋಚನೆ ಮಾಡಬೇಡಿ ಅಂದ್ಬಿಡ್ತಾರೆ. ಇದು ಮನುಷ್ಯನ ಪತ್ ಇವತ್ತು ಎಜುಕೇಟ್ ತಪ್ಪು ಮಾಡ್ತಿರೋದ್ರಲ್ಲಿ ಎಜುಕೇಟೆಡ್ ಜಾಸ್ತಿ ತಪ್ಪು ಮಾಡ್ತಿರೋದು, ಇರಲಿ ಎಜುಕೇಷನ್ ಅಲ್ಲ ಅಂತ ಅರ್ಥ. ಎಜುಕೇಟೆಡ್ ಅದಕ್ಕೆ ಏನು ಮಾಡ್ಕೊಂಡು ಅವನು ತಪ್ಪನ್ನು ಸಿಸ್ಟಮೆಟಿಕ್ಕಾಗಿ ಮಾಡೋದು ಅಷ್ಟೇ. ಅವ ಅನ್ಎಜುಕೇಟೆಡ್ ಮಾಡಿ ಸಿಕ್ಕಾಕೊಂಡ್ಬಿಡ್ತಾನೆ, ಎಜುಕೇಟೆಡ್ ಮಾಡಿ ಸುಲಭ ಸಿಕ್ಕಾಕೊಡೋದಿಲ್ಲ. ಅವಳು ಹುಷಾರ ಮಾಡಿ ಕೊನೆಗೆ ಯಾವುದಷ್ಟು ಸಿಕ್ಕಾಕೊತಾನೆ, ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಬಟ್ ಸಾಮಾನ್ಯ ಸಿಕ್ಕಾಕೊಂಡು ಅದಕ್ಕೆ ಸುಳ್ಳು ಹೇಳಿದ್ರೆ ಬೈತಾರೆ, ನೀವು ಸುಳ್ಳು ಹೇಳಿ ಬರಲಿಲ್ಲ ಸು, ನಾನು ಹೇಳ್ತೀನಿ ನೋಡೋತಾರೆ ಆ ಟೈಪ್, ನಾನು ಸಿಕ್ಕಾಕೋದ್ರೆ ಸಿಕ್ಕಾಕೊಡಿ ನೋಡು ಅಂತ ಹೇಳ್ತಾರೆ. ಅದು ಮೋಸ. ಅದು ಶಾಸ್ತ್ರ ಓದೋದ್ರಿಂದ ದುಶ್ಶಾಸ್ತ್ರ ಯಾತಕ್ಕೆ ಸಚ್ಚಾಸ್ತ್ರ ಅಯೋಗ್ಯರಿಗೆ ಹೇಳಬಾರದು ಅಂದರೆ ಅವನು ಹೆಚ್ಚು ದುಷ್ಟನಾಗ್ತಾನೆ ಆದ್ರಿಂದ ಅಂತೇಳಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ನಾವು ಹಾಲಿಗೆ ಹಾವಿಗೆ ಹಾಲು ಹಾಕಿದ್ರೆ ಏನಾಗುತ್ತದು? ಹಾಲು ವಿಷ ಚೇಂಜ್ ಆಗಿಬಿಡುತ್ತೆ. ಪಯಪ್ಪಾನಂ ಭುಜಂಗಾನಂ ಕೇವಲ ವಿಷವರ್ಧನಂ, ಗೊತ್ತಾಯ್ತಾ? ಉಪದೇಶ ಹೋಗಿ ಮೂರ್ಖಾಣಂ ಪ್ರಕೋಪಾಯ ನಶಾಂತಯೇ ಅಂತ ಸುಭಾಷಿತ. ಹಾವಿಗೆ ಎಷ್ಟೇ ಹಾಲು ಹಾಕಿದ್ರು ಕೂಡ ಅದಿನ್ನೂ ಒಳ್ಳೆ ಫಸ್ಟ್ ಕ್ಲಾಸ್ ವಿಷ ಆಗುತ್ತೆ ಹೊರತು ಅದೆಂದು ಅವ್ನ ಮನಸ್ಸು ಆ ಹಾವು ಅದೊಂದು ಅಮೃತ ಆಗೋದಿಲ್ಲ. ಅದೇ ರೀತಿಯ ಉಪದೇಶ ಮೂರ್ಖರಿಗೆ ಮಾಡಿದರೆ ಏನಾಗುತ್ತದೋ, ಇನ್ನು ಸಿಟ್ಟು ಮಾಡ್ಕೋತಾ ಇರ್ತು ಅವರು, ಎಂದು ಚೇಂಜ್ ಆಗೋದಿಲ್ಲ. ಕೃಷ್ಣ ಹೇಳಿದ್ರು ದುರ್ಯೋಧನ ಮಾಡಿದ್ದೇನು, ಕಟ್ಟೆ ಆಗ್ಬಿಡ್ತೇನೆ ಅಂತ ಹೋದ, ಗೊತ್ತಾ? ಕಟ್ಟೆ ಎಂಥ ಇದು ಸುಮ್ಮನೆ ಕೊಡೋದಿಲ್ಲ, ಕೊನೆಗೆ ಪ್ರಕೋಪಾಯ. ಕೃಷ್ಣನ ಕಿಡ್ನಾಪ್ ಮಾಡಿಬಿಡೋಣ, ಕಟ್ಟೆ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರೆ ಹೊರತು ಅವನು ಚೇಂಜ್ ಆಗಲೇ ಇಲ್ಲ. ಈಗ ಸ್ವರೂಪನೇ ಸರಿ ಇಲ್ಲ. ಆದರೆ ಇವು ಶಿಶುಪಾಲ ಸೊ ಮಿಕ್ಸೆಡ್ ಇತ್ತು, ಅದಕ್ಕೆ ಅವನಿಗೆ ಸದ್ಗತಿ ಆಯಿತು. ಅದು ಇವು ಕೆಲವರು ಇರ್ತಾರೆ, ಅವ್ರು ಪೂರ್ತಿ ಬಂದು ಬೈದು ಬಿದ್ದು ಗರ್ಗಾಚಾರ ಕೃಷ್ಣನ ಮೇಲೆ ಎಷ್ಟು ಸಿಟ್ಟು ಬಂದು ಗೊತ್ತ? ಗರ್ಗಾಚಾರ ಕೃಷ್ಣನ ಮೇಲೆ ಕೃಷ್ಣನ ಕೊಲ್ಲೋ ಮಗ ಬೇಕು ಅಂತ ತಪಸ್ ಮಾಡಿದ್ರು, ಕೃಷ್ಣನ ಕೊಲ್ಲೋ ಮಗ ಬೇಕು ಅಂತೇಳಿ ಹುಟ್ಟಿದ ಕಾಲ ಯಾವ ಹುಟ್ಟಿದ, ಗೊತ್ತಾಯ್ತಾ? ಆಗಲೇ ಬುದ್ಧಿ ಯೋ ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಕೃಷ್ಣನ ಹತ್ರ ಹೋಗಿ ಕ್ಷಮೆ ಕೇಳಿ ಉದ್ಧಾರ ಆಗಿಬಿಟ್ಟು. ಅವ್ರು ನೋಡಿ ಇವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ. ಕೃಷ್ಣನ ಕೊಲ್ಲ ಐಡಿಯಾ ಬಂತು, ಅದು ಹೋಯ್ತು ಕೊನೆಗೆ, ಇವ್ರಿಗೆ ಹೋಗಲೇ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಸ್ವರೂಪ ಹೇಗೆ ಡಿಸೈಡ್ ಮಾಡಬೇಕು. ಇದೆಲ್ಲ ಗೊತ್ತಿಲ್ಲದೆ ಜನ ಏನು ಆಕ್ಷೇಪಣೆ ಮಾಡ್ತಿದ್ದಾರೆ? ಮಧು ಸಿದ್ಧಾಂತದಲ್ಲಿ ಜನ ತಿಳ್ಕೊಂಡಾಗ ತಿಳ್ಕೊ, ಮಾಧ್ವರೆಲ್ಲ ಮುಖ್ಯ, ಉಳಿದವರೆಲ್ಲ ಮುಖ್ಯ ಹೋಗಿರಲ್ಲ ಅಂತ ಹೇಳ್ತಾರೆ ಇವರು. ಎಷ್ಟು ಕಮ್ಯುನಲ್ ಮಧ್ವಾಚಾರ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕಮ್ಯುನಲ್ ಫಿಲಾಸಫಿ ತಂದಿದ್ದೇ ಮಧ್ವಾಚಾರ್ಯರು, ಅದರಿಂದ ಭಾಳ ಕೆಟ್ಟ ಫಿಲಾಸಫಿ ಅಂತ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಚಾರ್ಯ ಇದೆಲ್ಲ ಓದಿದರೆ ಆಚಾರ್ಯ ಎಂದೆಂದೂ ಹಾಗೆ ಹೇಳಿಲ್ಲ, ಒಂದು ಮಾತು ಒಪ್ಪಿಂದು ಮಾತಿನಲ್ಲೇ ಬರೋದಿಲ್ಲ. ಎಷ್ಟೋ ಜನ ಸ್ವಾಮಿಗಳು ಏನು ಮಾಡಿದ್ದಾರೆ ಗೊತ್ತಾ? ನಮ್ಮ ಪರಂಪರೆಯಲ್ಲೇ ತಮ್ಮ ಮಕ್ಕಳು ಕೆಟ್ಟವರಿದ್ದಾಗ ಪತ್ರ ಬರೆದು ಪತ್ರಗಳು ಸಿಕ್ಕಿರ್ತೀನಿ ನಿಮಗೆ, ನಮ್ಮ ಮಗ ಯೋಗ್ಯ ಇದ್ದಾನೆ, ಸ್ವಾಮಿಗಳ ಮಗ ಅನ್ನೋ ಕಾರಣಕ್ಕೆ ಅವನು ಎನ್ಕರೇಜ್ ಮಾಡಬೇಡಿ, ಲೆಟ್ರ್ ಬರೆದಿದ್ದಾರೆ ಅವರು. ಎಷ್ಟೆಷ್ಟು ಇದೆ, ನಾನು ಲೆಟರ್ಸ್ ಇದೆ ಅಂತದ್ದೆಲ್ಲ ಅವ್ರದ್ದು. ಅವ್ರು ದೊಡ್ಡ ಸ್ವಾಮಿಗಳವರು, ನನ್ನ ಮಗನ್ನ ನೀವು ನನ್ನ ಮಗ ಅನ್ನೋ ಕಾರಣಕ್ಕೆ ಎಂದೂ ತರಲಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಶುದ್ಧ ಯೋಗ್ಯ ಇದ್ದಾನೆ, ಅವ್ರಿಗೆ ಎಲ್ಲ ಪುರಸ್ಕಾರನೂ ಕೊಡಬೇಡಿ. ಎಷ್ಟೋ ನಿಷ್ಪೃಹರಾಗಿರ್ಬೇಕು, ಗೊತ್ತಾಯ್ತಾ? ಅದು ಅದು ದೊಡ್ಡದು. ಯಾರು ಎಲ್ಲ ಅವ್ರ ಮಾಧ್ವರೆಲ್ಲ ಮಾಡಿದಾಗ ಹೌದು ಹೇಳಿದೆ ಗೊತ್ತು ಹೌದು ಅದೆಲ್ಲ ಬೇಕಾಗ್ತದೆ ಅದೆಲ್ಲ ಹಿಂದೆ ತುಂಬಾ ಲೆಟರ್ಸ್ ಇದೆ ಈಗ ಅದೆಲ್ಲ ಹೋಗ್ಬಿಟ್ಟಿದೆ ಅಷ್ಟೇನೆ ಅಂದ್ರೆ ಬರೀ ಮಾಧ್ಯ ಅನ್ನೋದಕ್ಕೆಲ್ಲ ಬರೀ ಸಾವು ಪೀಠಾಧೀಶರ ಮಗ ಅಂತಾನು ಕೂಡ ಅವರು ನೋ ಕನ್ಸಿಡರೇಷನ್ ಅಂತ ಹೇಳ್ತಾರೆ ನಾವು ಆದ್ರಕ್ಕೆಲ್ಲ ಹಾಗೆ ಇದೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳೋದಿಲ್ಲ ಆ ಟೈಪು ಲಾ ಈಸ್ ಕಾಮನ್ ಟು ಆಲ್ ಅಂತ ಹೇಳಿ ಈಕ್ವಲ್ ಟು ಆಲ್ ಅಂತ ಹೇಳೋ ಹಾಗೆ ಯಾವ ಕಾರಣಕ್ಕೂ ಏನು ಮಾಡಬಾರ್ದು ಚೀಫ್ ಮಿನಿಸ್ಟರ್ ತಪ್ಪಾಡ್ರೆ ನಿಂತ್ಕೋಬೇಕು ಕಟ್ಟಕಟ್ಟಿಯೊಳಗೆ ಅದು ನಮ್ಮ ಧರ್ಮಶಾಸ್ತ್ರಲ್ಲಾನು ಹಾಗೇನೆ ಶಾಸ್ತ್ರ ಕೂಡ ಇರೋದು ಹಾಗೇನೆ ಯಾವ ಇದರಲ್ಲೂ ಕೂಡ ನಾವು ಅದನ್ನ ಎಕ್ಸೆಂಪ್ಷನ್ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ ನಾವು ಅಪಾರ್ಥ ತಪ್ಪು ಹೇಳಿ ಹೇಳಿ ಏನು ಮಾಡಿಬಿಟ್ರಿ ಇವರು ಜನಕ್ಕೆ ಭ್ರಾಂತಿ ಹುಟ್ಟಿಸಿದ್ರಿಂದ ಅದನ್ನ ಬೇರೆಯವ್ರು ಕೇಳಿ ಇವ್ರು ಎಷ್ಟು ಕೆಟ್ಟವರು ಅಂತ ತಿಳ್ಕೊಂಡ್ರೆ ಅಷ್ಟೆ ನಾವು ಹೇಳಿದ್ದರಲ್ಲಿ ತಪ್ಪಿದೆ ಅವರು ತಪ್ಪು ಅರ್ಥ ಮಾಡಿಕೊಂಡು ಶಾಸ್ತ್ರ ಓದ್ದು ಹಾಗೆಲ್ಲ ಮಾಡಲ್ಲ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದೈವೀಂ ಸಂತದಂ ಅಭಿಜಾತಃ ಪ್ರತಿಜಾತಃ ಅದು ಒಂದೇ ಹುಟ್ಟಿದವನು ನೀನು ಈಗ ಅರ್ಜುನನ ಸಮಸ್ಯೆ ಬಂತು ಹಾಗೆ ನಾನೇ ಅಂಥವನು ಅಂತ ಅರ್ಜುನ ಯೋಚನೆ ಬಂತ ಇಲ್ಲ ಈಗ ಅದಕ್ಕೆ ಅರ್ಜುನ ಕೃಷ್ಣ ಹೇಳ್ತಾನೆ ಮಹಾಶುಚ ನೀನು ಅವರಿಗೆ ಯೋಚನೆ ಮಾಡಬೇಡ ಅಡಬೇಡ ನೀನು ಯಾಕೆ ದೈವೀಂ ಸಂಪದಂ ಅಭಿಜಾತೋಸಿ ನೀನು ದೈವೀ ಸಂಪತ್ ಬರೀ ದೈವಿ ಸಂಪತ್ತಿ ಇರೋಣಲ್ಲ ದೇವರಾಜ ಆತ ಯಾರಾತ ಇಂದ್ರಾವತಾರನಾದ್ರಿಂದ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ಕೃಷ್ಣನಿಗೆ ಹೇಳೋ ಹಕ್ಕಿದೆ ಕಂಡ್ಕೊಂಡವ್ರಿಗೆ ಮಾತಾಡಕ್ ಬರೋದಿಲ್ಲ ಯಾತಕ್ಕೆ ಕೃಷ್ಣ ಸ್ವರೂಪ ನಾನು ಹೇಳಿದ್ದಾನೆ ಕೃಷ್ಣ ಆಗಲೇ ನೈನಂದ್ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ ಕೃಷ್ಣ ಡಿಕ್ಲೇರ್ ಮಾಡಿದ್ದಾನೆ ಆದ್ರಿಂದ ಅವು ಯೂನಿವರ್ಸಿಟಿ ಡಿಕ್ಲೇರ್ ಮಾಡೋ ಕೆಪಾಸಿಟಿ ಯಾರ್ಯಾರು ಪಾಸ್ ಫೇಲ್ ಅಂದ್ರೆ ಯಾರು ಉಪಯೋಗ ಇರುತ್ತೆ ಕಾಂಪಿಟೆಂಟ್ ಅಥಾರಿಟಿ ಆಗ್ಬೇಕು ಕೃಷ್ಣ ಹೈಲಿ ಅಬ್ಸಲ್ಯೂಟ್ಲಿ ಕಾಂಪಿಟೆಂಟ್ ಆದ್ರಿಂದ ಕೃಷ್ಣನ ಮಾತಿ ಮಹತ್ವ ಇದೆ ಯಾವ ರೀತಿ ಉಳಿದವ್ರು ಹೇಳೋದಕ್ಕೆ ಹೋಗಬಾರ್ದು ಉಳಿದವ್ರ ತಮಯೋಗ್ಯ ಅಂತವ್ರೆ ಬಯ್ಯೋ ಹೇರಿಟ್ರೆ ನಮ್ಗೆ ಯಾರ್ಯಾರಿಗೂ ಇಲ್ಲ ಆ ತಮಯೋಗ್ಯನೇ ಇರಬಹುದು ನಮಗೆ ಹೇಳೋ ಹಕ್ಕಿಲ್ಲ ಅದ್ರ ಗೊತ್ತಾಯ್ತಾ ನಿನ್ನ ಸ್ವರೂಪ ಗೊತ್ತಾ ಅಂತ ಕೇಳ್ತಾನೆ ಗೊತ್ತಾಯ್ತವನು ಹೇಳಕ್ ಬರೋದಿಲ್ಲ ಹಾಗೆಲ್ಲ ಅವ್ರು ಹೇಳ್ಬೇಕಾದ್ರೆ ಕಾಂಪಿಟೆಂಟ್ ಅಥಾರಿಟಿನೇ ಹೇಳ್ಬೇಕು ಇವರೆಲ್ಲ ಮಿಸ್ಯೂಸ್ ಮಾಡಿಬಿಟ್ಟು ಅದನ್ನ ಏನು ಮಾಡಿದ್ದಾರೆ ನಮ್ಮ ಇಡೀ ಸಮಾಜ ಮೇಲೆ ಕೆಟ್ಟ ಹೆಸರು ಬಂದಿದೆ ಮಾತೃ ಬಾಯಿ ಬಂದ ಬೈತಾರೆ ಹಾಗೆ ಹೀಗೆ ಅಂತ ಆಚಾರ್ಯರಷ್ಟು ಕರುಣಾಳ ಇರ್ತದೆ ಅವ್ರು ಪರ್ಫೆಕ್ಟ್ ಫಿಲಾಸಫಿ ಆಚಾರ್ಯ ಭಾಳ ಕೇರ್ಫುಲ್ ಆಗಿ ಓದಬೇಕು ಅರ್ಥ ಮಾಡ್ಕೋಬೇಕಲ್ಲ ಸಂಪದಂ ದೈವೀಂ ಅಭಿಜಾತೋಸಿ ಇತ್ಯತ್ರ ಅಭಿಜಾತಃ ಉತ್ತಮ ಜನ್ಮ ನಾಯಂ ಧಾತು ಸಕರ್ಮಕಃ ಅಭಿಜಾತಃ ಉತ್ತಮ ಜನ್ಮದಲ್ಲಿ ಹುಟ್ಟಿದವನು ಅಂದ್ರೆ ಯೋಗ್ಯ ಯುಕ್ತಿ ಯೋಗ್ಯನೇ ಹೊರತು ನೀನು ಬೇರೆಯವನಲ್ಲ ಅದನ್ನು ಹೊಂದಿಯೇ ಹುಟ್ಟಿದವನು ಅಂತ ಅರ್ಥ ಉತ್ತಮ ಜನ್ಮ ಜನ್ಮದಲ್ಲೇ ಅದನ್ನು ಉತ್ತಮ ಹೊಂದಿದವನು ನೀನು ತತ್ ಕಥಂ ದ್ವಿತೀಯ ಇತ್ಯಾಶಂಕ್ಯ ಹಾಗೊಂದು ಪ್ರಶ್ನೆ ಬಂತು ಇಲ್ಲಿ ಉಪಯೋಗಿಸಿರೋದು ಏನು ಗೊತ್ತಾ ಸಕರ್ಮಕ ಧಾತುವಿಗೆ ಏನು ಉಪಯೋಗಿಸ್ಬೇಕು ದ್ವಿತೀಯ ಉಪಯೋಗಿಸ್ಬೇಕು ಇನ್ಯಾಕೆ ಉಪಯೋಗಿಸ್ರು ಅಕರ್ಮಕನ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅರ್ಥ ಅಲ್ಲ ಅಭಿಲಕ್ಷ ಜಾತ ಇತಿ ಕೇಚೆ ಅದಕ್ಕೋಸ್ಕರನೇ ಅಭಿಲಕ್ಷ ಅಂತ ಪದ ಸೇರಿಸ್ಕೊಂಡು ಬಿಟ್ರೆ ಅದು ಟ್ರಾನ್ಸಿಟಿವ್ ಆಗುತ್ತೆ ಅಂತ ಅರ್ಥ ಬರೋದು ತದ ಸತ್ ಸರಿಯಲ್ಲ ಅರ್ಜುನಸ್ಯ ದೇವತ್ವೇನ ದೇವತ್ವ ಉದ್ದೇಶ್ಯ ಜಾತ ಜನ್ಮಯೋಗ ಜನ್ಮ ಅಯೋಗಾದಿತ್ಯಾಶಯವಾನಾಹ ದೈವೀಮಿತಿ ಅದಕ್ಕೆ ಪ್ರತಿಜಾತ ಅಂತ ಅರ್ಥ ಮಾಡಿದ್ರು ಹೊಂದೆಯೇ ಹುಟ್ಟಿದವನು ಹೊಂದಲಿಕ್ಕೆ ಹುಟ್ಟಿದವನು ಅಂದರೆ ಟ್ರಾನ್ಸಿಟಿವ್ ಆಗುತ್ತೆ ಹೊಂದೆಯೇ ಹುಟ್ಟಿದವನು ಅಂದರೆ ಇಂಟ್ರಾನ್ಸಿಟಿವ್ ಆಗುತ್ತೆ ಅರ್ಥ ಆಯ್ತಾ ಆ ರೀತಿ ಮಾಡಿದ್ರಿಂದ ಯೋಚನೆ ಇಲ್ಲ ಮಧ್ಯ ಮಧ್ಯ ಗ್ರಾಮರ್ ಅಭಿಜಾತ ಶಬ್ದಕ್ಕೆ ಹೊಂದಲಿಕ್ಕೋಸ್ಕರ ಹುಟ್ಟಿದವನು ಅಂದರೆ ಟ್ರಾನ್ಸಿಟಿವ್ ಅದು ಹೊಂದಿಯೇ ಹುಟ್ಟಿದವನು ಅಂತ ಹೇಳಿದಾಗ ಇಂಟ್ರಾನ್ಸಿಟಿವ್ ಅರ್ಥ ಆಯ್ತಾ ಈ ದೈವೀ ಮಿತಿ ಅನೇನ ಏತದ್ವ್ಯಾಚಷ್ಟೇ ಉಳಿದವರಿಗೆ ಅದೆಲ್ಲ ಎಷ್ಟು ತಪ್ಪರಿತಾರೆ ಮಧ್ಯ ಮಧ್ಯೆ ಯಾತಕ್ಕಿಂತ ಆಚಾರ ನೋಟ್ ಕೊಡ್ತಾರೆ ಅಂದರೆ ಮುಖ್ಯ ಸಿದ್ಧಾಂತದಲ್ಲಿ ಅಷ್ಟೇ ಅಲ್ಲ ಶಬ್ದಾರ್ಥ ಹೇಳಿದ್ರು ಎಷ್ಟು ತಪ್ಪು ಮಾಡ್ತಾರೆ ಅಂತ ತೋರಿಸೋದಕ್ಕೋಸ್ಕರ ಅದು ಹೇಳ್ತಾ ಹೋಗ್ತಾರೆ ಬರೀ ಮುಖ್ಯವಾದ ವಿಚಾರದ ಹೇಳಿದರೆ ಏನು ಉಳು ಸರಿ ಇದೆ ಅಂತ ಹೇಳ್ಬೋದು ಗ್ರಾಮರ್ ಮೊದಲಾದರೂ ತಪ್ಪು ಹೇಳ್ತಾರ ನಾ ಅಯಂ ಅಭಿರೂಪ ಸರ್ಗ ಏನ ತಶ್ಚ ಜನಿ ಸಂಬಂಧೇ ದ್ವಿತೀಯ ಅನುಪತಿ ಸ್ಯಾತ್ ಲಕ್ಷಿ ಸಂಬಂಧೇ ಚ ಉಕ್ತಾನುಪತಿ ಸ್ಯಾತ್ ಕಿಂತು ಪ್ರತ್ಯರ್ಥ ಲಕ್ಷಣೆ ಕರ್ಮ ಪ್ರವಚನೀಯ ನಾಯಂ ಅಭಿ ಉಪಸರ್ಗ ಪ್ರತಿ ಅಭಿ ಇತ್ಯಾದಿಗಳೆಲ್ಲ ಉಪಸರ್ಗಗಳು ಪ್ರಿಫಿಕ್ಸಸ್ ಅವು ಇಲ್ಲಿ ಆ ರೀತಿ ಬಂದಿದ್ದಲ್ಲ ಇದು ಏನ ತಸ್ಯ ಜನಿ ಸಂಬಂಧೆ ಅಲ್ಲಿ ಉಪಜಾತ ಜನಿ ಜನಿಯನ್ನ ತಾತೀವಿ ಜಾಯಿನ್ ಆದಾಗ ಅಭಿಜಾತ ಉಪಜಾತ ಅಂತ ಆಯ್ತು ಅಭಿಜಾತ ದ್ವಿತೀಯ ಅನುಪತಿ ಸ್ಯಾತ್ ಆಗ ದ್ವಿತೀಯ ಉಪಯೋಗಿಸಬಾರ್ದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಉಪಸರ್ಗವಾಗಿದ್ದರೆ ಉಪಯೋಗಿಸಬಾರ್ದು ಗೊತ್ತಾಯ್ತಾ ವ್ಯಾಕರಣದಲ್ಲಿ ಹಾಗೆ ಹೇಳ್ತಾರೆ ಅಭಿ ಪರಿ ಇತ್ಯಾದಿಗಳು ಬಂದಾಗ ಕರ್ಮ ಪ್ರವಚನೀಯವಾಗುತ್ತೆ ಅಂದರೆ ದ್ವಿತೀಯ ಆಗುತ್ತೆ ಅಂತ ಅರ್ಥ ಆ ರೀತಿ ನಿಯಮ ಹೇಳಿದೆ ಅದಕ್ಕೆ ಆ ರೀತಿ ಬಂದಿಲ್ಲ ಇದು ಲಕ್ಷ್ಯ ಸಂಬಂಧೇ ಚ ಉಕ್ತಾನುಪತಿ ಸ್ಯಾತ್ ಕಿಂತು ಪ್ರತ್ಯರ್ಥ ಲಕ್ಷಣೆ ಕರ್ಮ ಪ್ರವಚನೀಯ ಉಪಸರ್ಗವಾಗಿ ಬರಲಿಲ್ಲ ಪ್ರತ್ಯರ್ಥ ಅಂಥೇಳಿ ಅರ್ಥದ ವಿಸ್ತಾರ ರೂಪ ಬಂದಿರೋದ್ರಿಂದ ಉಪಸರ್ಗ ಅಂದರೆ ಒಂದು ಪದಕ್ಕೆ ಜಾಯಿನ್ ಆಗೋದು ಪದನೇ ಹಾಗಿರೋದು ಪದನೇ ಹಾಗಿದ್ದರೆ ಉಪಸರ್ಗ ಅಲ್ಲ ಅರ್ಥ ಆಯ್ತಾ ಪ್ರಧಾನೇ ಹಾಗಿದ್ದರೆ ಉಪಸರ್ಗ ಅಲ್ಲ ಉಪಸರ್ಗ ಸೇರಿ ಪದವಾದರೆ ಉಪಸರ್ಗ ಅಂತ ಕರಿಬೇಕು ಆ ರೀತಿ ಪದ ಅಲ್ಲ ಇದು ತಥಾಚ ಕರ್ಮ ಪ್ರವಚನೀಯ ಯುಕ್ತಿ ದ್ವಿತೀಯ ಸೂತ್ರ ಎಲ್ಲೆಲ್ಲಿ ಕರ್ಮ ಪ್ರವಚನೀಯ ಅಂತ ಬರುತ್ತೋ ದ್ವಿತೀಯ ವಿಭಕ್ತಿ ಉಪಯೋಗಿಸಬೇಕು ಅಂತ ನಿಯಮ ಇದೆ. ಅದು ಪ್ರಸಂಗ, ಈ ನಿಯಮ ಅದರಿಂದ ಬಂತೆ ಹೊರತು ಬೇರೆಯಿಂದ ಬರಲಿಲ್ಲ. ಉಪಸರ್ಗದಿಂದ ಬಂದ ನಿಯಮ ಅಲ್ಲ ಇದು, ಇದರಿಂದ ಬಂದ ನಿಯಮ ಅಂತ ಹೇಳಿದರು. ಯಥಾ ವೃಕ್ಷಂ ಅಭಿ ವೃಕ್ಷಂ ಪ್ರತಿ ವಿದ್ಯೋತತೆ ಇತಿ ಅತ್ರ ವೃಕ್ಷೋ ವಿದ್ಯೋತನಸ್ಯ ಲಕ್ಷಣಮಿತ್ಯರ್ಥಃ. ಯಥಾ ವೃಕ್ಷಂ ಅಭಿ ವೃಕ್ಷಂ ಪ್ರತಿ ವಿದ್ಯೋತತೆ, ವೃಕ್ಷಂ ಅಭಿ ಅಂತ ಪದ ಇದೆ. ವೃಕ್ಷಂ ಅಭಿ ವಿದ್ಯೋತತೆ, ಒಂದು ಮರ ಇದೆ ಮಿಂಚು ಹೊಡೆಯುತ್ತೆ, ಅವಾಗ ಏನಾಯ್ತು ಮರ ಈಗ ಹೊಳೆದು ಕಾಣಿಸುತ್ತೆ. ಅಲ್ಲಿ ಏನಾಯ್ತು ಅಂದ್ರೆ ವೃಕ್ಷ ವಿದ್ಯೋತನಸ್ಯ ಲಕ್ಷಣಮಿತ್ಯರ್ಥಃ. ವೃಕ್ಷ ಮಿಂಚಿನ ಲಕ್ಷಣ ಹೇಳ್ತಿದ್ದಾರೆ. ಮಿಂಚಿ ಅದಕ್ಕೆ ಮಿಂಚಿದೆ ಅಂತ ಯಾತಕ್ಕೆ ಗೊತ್ತಾಗ ವೃಕ್ಷ ಹೊಳೆದಿದ್ದಕ್ಕೆ. ಇಲ್ಲಿ ವೃಕ್ಷ ಮೇನಲ್ಲ, ಯಾವ್ದು ಮೇನು ಮಿಂಚ್ ಮೇನ್ ಅರ್ಥ ಆಯ್ತಾ. ಸ್ವರೂಪ ಮೇನಂತ ಹೇಳಿದ್ರಿಂದ ಆ ಪ್ರಶ್ನೆ ಬರಲಿಲ್ಲ. ಅಲ್ಲಿ ಅದು ವೃಕ್ಷ ಅಭಿ ಶಬ್ದ ಯಾವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ? ಪ್ರತಿ ಅರ್ಥದಲ್ಲಿ. ಅದಕ್ಕೆ ಆಚಾರ್ಯ ಪ್ರತಿಜಾತ ಅಂತ ಅರ್ಥ ಮಾಡಿದ್ರು. ಪ್ರತಿಜಾತದ ಹೊಂಡೆ ಹೊಂದಲಿಕ್ಕೋಸ್ಕರ ಹುಟ್ಟಿದವನು ಅಲ್ಲ, ಹೊಂದಿಯೇ ಹುಟ್ಟಿದವನು ಅಂತ ಅರ್ಥ. ಅರ್ಥ ಆಯ್ತಾ? ಹೊಂದಕ್ಕೆ ಬರೋದಿಲ್ಲ, ಹಾಗೆಲ್ಲ ಸ್ವರೂಪ ಚೇಂಜ್ ಆಗೋದಿಲ್ಲ. ಅದರಿಂದಾಗೇನೆ ಹೊಂದಲಿಕ್ಕೆ ಹುಟ್ಟಿದವನಲ್ಲ, ಹೊಂದಿಯೇ ಹುಟ್ಟಿದವನು ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ. ವಿದ್ಯೋತನಸ್ಯ ಲಕ್ಷಣಮಿತ್ಯರ್ಥಃ ಏವಂ ದೇವಿ ಸಂಪದ್ಯಾತಸ್ಯ ಅಥವಾ ಲಕ್ಷಣಮಿತ್ಯರ್ಥಃ ಸಂಪದ್ಯತೆ. ಅದಕ್ಕೆ ದೇವಿ ಸಂಪತ್ತನ ಒಂದೇನೆ ಹುಟ್ಟಿದವನು ಲಕ್ಷಣ ಅಂತ ಅರ್ಥ. ತಥಾ ಅರ್ಜುನಸ್ಯ ಪ್ರಾಪ್ತ ದೇವತ್ವ ಅವಿರೋಧ ಇತಿ. ಅದು ಅರ್ಜುನ ದೇವತ್ವವನ್ನು ಹೊಂದಿದ್ದಾನೆ ಎಂಬುದು ವಿರೋಧ ಬರಲಿಲ್ಲ. ಹೊಂದೋ ಕೇಸ್ ಅಲ್ಲ ಅದು, ಹೊಂದಿರುವ ಕೇಸ್ ಆದ್ದರಿಂದ. ಅತಏವ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ಇತ್ಯೇತತ್ ವಿಹಾಯ ಇದಂ ವ್ಯಾಖ್ಯಾತ. ಅದಕ್ಕೆ ಆಚಾರ್ಯ ವ್ಯಾಖ್ಯಾನವನ್ನು ಹಾಗೆ ಮಾಡಿದರು. ಇಷ್ಟೆಲ್ಲ ಪ್ರಶ್ನೆ ಉತ್ತರ ಬರಲಿ ಅಂತ ಪದ ಆಚಾರ್ಯ ಪ್ರತಿಯಂತ ಉಪಯೋಗಿಸಿದ್ದು ಇಟ್ಟಿಕಾರ ಬರೋ ದೊಡ್ಡ ಇದು. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವ. ಅದು ಒಂದೊಂದು ಪದ ಉಪಯೋಗಿಸ್ಬೇಕಾದ್ರೂ ಕೂಡ ಎಷ್ಟು ಮಹತ್ವ ಇರುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ವಾದಿರಾಜ ಸ್ವಾಮಿ ತಾತ್ಪರ್ಯ ಹೇಳ್ಬೇಕಾದ್ರೆ ಪ್ರತಿ ಸತ್ಯ ಬಂದಾಗಲೂ ಕೂಡ ಇಂದಿರೇಶ ಅಂದ್ಬಿಡ್ತಾರೆ. ಕೆಲಸತ್ತೆ ಪದ ಬೇರೆ ಪದ ಉಪಯೋಗಿಸ್ತಾರೆ. ವಿಜ್ಞಾನ ರೋಚಿ ಪರಿಪೂರಿತ ಅಂತಾರೆ ಇಲ್ಲಿ ಹೇಳ್ತಾರೆ. ವಿಸ್ತೀರ್ಣ ವಿಶ್ವಕ್ಷ ಗವರಾಯ ತಾಕ್ಷೋ ಬೃಹದ್ಭುಜ ಕಂಬು ಸಮಾನ ಕಂಠ. ಜ್ಞಾನ ಕಾರ್ಯ ವರ್ಣನೆ ಮಾಡಬೇಕಾದ್ರೆ ಆ ಚಟ್ಟುವೇ ಬೇರೆ. ಗೊತ್ತಾಯ್ತಾ? ವೇದವ್ಯಾಸದವರು ಬರ್ತಾರೆ, ನೀವೆಲ್ಲ ದ್ರೌಪದಿ ಸ್ವಯಂವರವಾಗತ್ತೆ ಹೋಗಿ ಅಂತ ಕಳಿಸ್ಕೊಡ್ತಾರೆ. ದ್ರೌ ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮಜಾಯ ವ್ಯಾಸೋಹ್ಯನುಚ್ಚ ಜಗತಾಂ ಗುರು ಇಂದಿರೇಶ ಅಂತ ಪದ ಉಪಯೋಗಿಸ್ತಾರೆ. ತಷ್ಟ ವಾದಿರಾಜ ಸ್ವಾಮಿ ಬರೀತಾರೆ. ಪಾಂಡವರು ಇದ್ರು ಪ್ರಕಾಶರನ್ನು ಪ್ರಕಾಶರನ್ನು ಕೊಂದಾಗಿತ್ತು, ಏಕಚಕ್ರ ವಾಸ ಮಾಡ್ತಾ ಇದ್ದಾರೆ. ವೇದವ್ಯಾಸರು ಬಂದರು. ವೇದವ್ಯಾಸರು ಪ್ರತಿ ಸರ್ತಿನೂ ಆಚಾರ ಅಬ್ಜೆಕ್ಟಿವ್ ಹಾಕ್ತಾರೆ. ಇಲ್ಲಿ ಇಂದಿರೇಶ ಅಂತ ಹಾಕಿದ್ರು, ಕೆಲವು ಕಡೆ ಜಗದ್ಗುರು ಅಂತ ಹಾಕ್ತಾರೆ. ಇಂದಿರೇಶ ಅಂತ ಅದಕ್ಕೆ ಹಾಕಿದ್ರು ಅಂದರೆ ಪಾಂಡವರು ಪಾಂಚಾಲನಗರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ ಮುಂದೆ? ದ್ರೌಪದಿ ಕಲ್ಯಾಣ ಆಗುತ್ತೆ. ಅದಕ್ಕೆ ಇಂದಿರಾಪತಿ ಆದವರು ದ್ರೌಪದಿ ಪತಿ ಆಗ್ಲಿಕ್ಕೆ ಹೇಳಿದ ಅಂತ ಹೇಳೋಕ್ಕೋಸ್ಕರ ಪದ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಇಟ್ಸ್ ಆರ್ ಜಗದ್ಗುರು ಬೇಕಿಲ್ಲ. ಅಲ್ಲಿ ಜಗದ್ಗುರು ಯಾವಾಗ ಹೇಳ್ತಾರೆ? ಉಪದೇಶ ಮಾಡಲಿಕ್ಕೆ ಬಂದಾಗ ಜಗದ್ಗುರು ಅಂತ ಹೇಳ್ತಾರೆ. ಇಲ್ಲಿ ಬಂದಾಗ ಇಂದಿರೇಶ ಅಂತ ಕರೀತಾರೆ. ಅದಕ್ಕೆ ಪ್ರತಿಯೊಂದು ಅಬ್ಜೆಕ್ಟಿವ್ ಹೇಗಿರ್ಬೇಕು ಅದಕ್ಕೆ ರಿಲೆವೆಂಟ್ ಆಗಿರ್ಬೇಕು. ಬನ್ನಿ ಡಾಕ್ಟ್ರೆ ಅಂತ ಕರೆದ್ರೆ ಪೇಷಂಟ್ ಅಂತ ಅರ್ಥ. ಗೊತ್ತಾಯ್ತಾ? ಆಮೇಲೆ ಬನ್ನಿ ಬರೀ ಅಳಿಯಬ್ಬ ಅಂತ ಕರೆದ್ರೆ ಸಂಬಂಧ ವಾಚಕ. ಅದು ಬರೀ ಫ್ರೆಂಡ್ ಆಗಿ ಕರೆದ್ರೆ ಹೆಸರು. ಗೊತ್ತಾಯ್ತಾ? ಆ ಪದದಲ್ಲೇ ಸ್ವಾರಸ್ಯ. ಅರ್ಥ ಆಯ್ತಾ? ಇರ್ಲೆವೆಂಟ ಕರಿಬಾರದು. ಹ್ಯಾಂಡ್ಸಮ್ ವರ ಹ್ಯಾಂಡ್ಸಮ್ ಅಂತ ಕರೆ, ಹ್ಯಾಂಡ್ಸಮ್ ಡಾಕ್ಟರ್ ಕರ್ಕೊಂಡ್ಬಂದು ಹ್ಯಾಂಡ್ಸಮ್ ತೊಗೊಂಡಿರ್ಬೋದು. ಹ್ಯಾಂಡ್ಸಮ್ ಡಾಕ್ಟರ್ ಬೇರೆ ವರ್ಸ್ಟ್ ಡಾಕ್ಟರ್ ಇರ್ಬೋದು, ಐಡೋ ಬಿಡ್ತಾರೆ ಹೈ ಕ್ಲಾಸ್ ಡಾಕ್ಟರ್ ಇರ್ಬೋದು. ಅದು ಹ್ಯಾಂಡ್ಸಮ್ ಕೌಂಟ್ ಆಗೋದಿಲ್ಲ. ಅಲ್ಲಿ ಯಾವ್ದು ಕೌಂಟ್ ಆಗೋದು? ಎಫಿಷಿಯನ್ಸಿ ನಾಲೆಡ್ಜ್ ಕೌಂಟ್ ಆಗೋದು. ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಇದೆಲ್ಲ ಬೇರೆ ಯಾವ ಪಂಥಲ್ಲ ನಮ್ಮಲ್ಲೆಂದೇ ಬಂದಿರೋದು. ಆಚಾರ ಒಬ್ಬರೇ ಅದನ್ನೆಲ್ಲ ಬರೆಯೋದು. ಅದು ಭಾರತ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದಲ್ಲ. ದೇತೀರ್ಥರು ವ್ಯಾಸರಾಯರು ರಾಯರೆಲ್ಲ ವಿಸ್ತಾರವಾಗಿ ಹೇಳ್ತಾ ಇರೋದು. ಅದಕ್ಕೆ ಪ್ರತಿ ಅಂತ ಯಾತಕ್ಕೆ ಉಪಯೋಗಿಸಿರೋದು ಇಷ್ಟು ತಾತ್ಪರ್ಯ. ಅದಕ್ಕೆ ಚಿತ್ರೈ ಪದಶ್ಚ ಗಂಭೀರೈಹಿ ವ್ಯಾಸರಾಜ ಹೇಳ್ತಾರೆ. ಪದ ಹಾಗೆ ವರ್ಣನೆ ಮಾಡ್ತಾರೆ, ವಾಕ್ಯ ಹಾಗೆ ವರ್ಣನೆ ಮಾಡ್ತಾರೆ. ಜೈತೀರ್ಥರು ಬರೀಬೇಕಾದ್ರೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಭಾರಿ ಸ್ವಾರಸ್ಯ. ಅಲ್ಲಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ವ್ಯಾಸರಾಜರು ಬರ್ತಾರೆ ಮಾತದು. ಇತ್ತೇತದ್ ವಿಹಾಯ ಇದಂ ವ್ಯಾಖ್ಯಾತ ಅರ್ಜುನಸ್ಯ ದೇವತ್ವ ಪ್ರತಿ ಪ್ರಸಿದ್ಧೇ ಏತತ್ ಸಾಹಚರ್ಯಾತ್ ತತ್ರಾಪಿ ಏತದ ಅರ್ಥತ್ವ ಉಪಪತ್ತೇಹೇ ಅಂತ ಹೇಳಿದರು. ರಾಯರು ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರತಿ ಯಾವಾಗ ಬರುತ್ತೆ, ಅಭಿ ಯಾವಾಗ ಬರುತ್ತೆ ಅಂತ ಹೇಳಬೇಕಾದ್ರೆ ಅಭಿ ಪರಿ ಎಲ್ಲ ಬೇರೆ, ಲಕ್ಷಣೆ ಇತ್ತಂಭೂತ ಆಖ್ಯಾನ ಆಮೇಲೆ ಭಾಗ ವೀಪ್ಸಾಸು ಪ್ರತಿ ಪರಿ ಅನವಹ. ಪ್ರತಿ ಪರಿ ಅನವಹ, ಪ್ರತಿ ಅಂತ ಒಂದು ಉಪಸರ್ಗ, ಪರಿ ಇನ್ನೊಂದು, ಅನು ಉಪಸರ್ಗ. ಇವೆಲ್ಲ ಏನು ಅಂದರೆ ಲಕ್ಷಣೆ ಇತ್ತಂಭೂತ ಹೀಗಿದ್ದಾರೆ ಅಂತ ಹೇಳೋದಕ್ಕೆ ಹೇಳಿದ್ದು, ಹೀಗೆ ಆಗ್ತಾರೆ ಅಲ್ಲ ಹೀಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಉಪಯೋಗಿಸ್ತಾರೆ ಅಂತ ಹೇಳಿದ್ದು. ಅಭಿ ಅಂತ ಹೇಳಿದಾಗ ಮುಂದಾಗ್ತಾರೆ, ಪ್ರತಿ ಅಂದರೆ ಇದ್ದಾರೆ. ಆ ಅರ್ಥ ಕೊಡೋಕ್ಕೋಸ್ಕರ ವ್ಯಾಕರಣ ಸೂತ್ರ ಕೋಟ್ ಮಾಡಿದೆ. ಅಂದರೆ ಅದೇ ರಿಲೆವೆಂಟ್ ಬೇಕೋ ಅದ್ರ ಯಾರು ಕೋಟ್ ಮಾಡ್ತಾರೆ. ಮತ್ತೆ ಇಷ್ಟಾದರೆ ದೋ ಭೂತ ಸರ್ಗೋ ಲೋಕೇಸ್ಮಿನ್ ದೈವಾಸುರ ಏವಚ ದೈವೋ ವಿಸ್ತರ ಶ ಪ್ರೋಕ್ತಃ ಆಸುರಂ ಪಾರ್ಥಮೇ ಶೃಣು. ಒಟ್ಟು ಹೇಳಿ ಕೃಷ್ಣ ಈಗ ಹೇಳ, ದೈವಿ ಸಂಪತ್ತು ಒಂದು, ಆಸರಿ ಸಂಪತ್ತು ಒಂದು, ಎರಡನ್ನು ಯಾತಕ್ಕೆ ಮಾಡಿದ್ದು ಅಂದರೆ ಇಡೀ ಪ್ರಾಣಿ ವರ್ಗದಲ್ಲಿ ಎರಡು ಕ್ಲಾಸ್ ಇದೆ ಅಂತ ಹೇಳಿದ್ರು. ದೌ ಭೂತ ಸರ್ಗವು ಲೋಕೇ ಅಸ್ಮಿನ್ ದೈವ ಆಸುರ ಏವಚ. ಸರ್ಗ ಅಂಬೋದು ಪುಲ್ಲಿಂಗ, ಸಂಪತ್ ಅಂಬೋದು ಸ್ತ್ರೀಲಿಂಗ, ಅದಕ್ಕೆ ದೈವಿ ಅಂತ ಉಪಯೋಗಿಸಿದರು. ಇಲ್ಲಿ ಪುಲ್ಲಿಂಗವಾಗಿದ್ದು ದೈವ ಅಂತ ಉಪಯೋಗಿಸಿದ್ರು. ಅದೇ ಅವರು ಕರೆಸ್ಪಾಂಡಿಂಗ್ ಏನಿರಬೇಕು, ಯಾವ ಅಬ್ಜೆಕ್ಟಿವ್ಸ್ ಆಗಿರಬೇಕು, ಕರೆಸ್ಪಾಂಡಿಂಗ್ ಜೆಂಡರ್ ನಂಬರ್ ಎಲ್ಲ ಕರೆಸ್ಪಾಂಡ್ ಆಗಬೇಕು. ಅದಕ್ಕಾಗಿ ದೌ ಭೂತ ಸರ್ಗವು ಲೋಕೇಸ್ಮಿನ್ ದೈವ ಆಸುರ ಏವಚ. ದೈವ ಸರ್ಗ ಮತ್ತು ಆಸುರ ಸರ್ಗ ಅಂತ ಸೃಷ್ಟಿಯಲ್ಲಿ ಎರಡು ವಿಧ ಜೀವರಿದ್ದಾರೆ, ಗೊತ್ತಾಯ್ತಾ? ಮಧ್ಯದವರು ಇನ್ನೊಬ್ರು ಇದ್ದಾರೆ, ಅವ್ರು ಯಾರವರು ಮಿಕ್ಸೆಡ್. ದೈವಿ ಸಂಪತ್ತು, ಆಸರಿ ಸಂಪತ್ತು, ದೇವಾಸುರ ಸಂಪತ್ತು ಮಧ್ಯದಲ್ಲೇನೆ, ಎರಡು ಸುಖ ದುಃಖ ಎರಡೂ ಇರುತ್ತವ್ರಿಗೆ. ದೈವೋ ವಿಸ್ತಾರ